यदितं तव वक्तानाम् अस्माकं निर्हरे हरे तदासु कार्यं कार्यज्ञ प्रलयर्कायितप्रभ हरिकथामृत सार गुरुगळ करुणदिन्द पणितु पेळुवे परम भगवत् भक्तरिदनादरदि केळुवदु ಪಂಚಮಹಾಯಜ್ಞ ಸಂಧಿ ಪದ್ಯ ನಂಬರ್ 16. ನಾವು ಇಷ್ಟು ತನಕ ಅವಿದ್ಯೆಗಳು ಹೋಗೋದು ಮತ್ತು ಅವಿದ್ಯೆಗಳು ಹೋದ ಮೇಲೆ ಜ್ಞಾನ ಬರೋದು. ಆ ಜ್ಞಾನ ಅಂದ್ರೆ ಉತ್ತಮವಾದ ಜ್ಞಾನ. ಸಾಮ ಉಪಾಸನೆಯನ್ನ ಹೇಳಿದ್ರು, ಸಾಮ ಉಪಾಸನೆ ಆದ ಮೇಲೆ ಈ ಉಪಾಸನೆಗಳು, ಈ ಕರ್ಮಗಳು, ಅದು ಬಂದು ಇಟ್ ಇಸ್ ಆಲ್ಸೋ ಒಂದೊಂದು ಕಾಲದಲ್ಲಿ ಹೇಗೆ ಪ್ರವರ್ತನ ಮಾಡ್ತಾನೆ ಭಗವಂತ, ಅದ್ರಲ್ಲಿ ಇರುವಂತ ರೂಪಗಳು ಅಂತ ಕೊಟ್ರು. ಇದು ಯುಗ ಚತುಷ್ಟಯಗಳಲ್ಲಿ ಅಂತ ಒಂದು ರೂಪಗಳನ್ನ ಕೊಟ್ಟಿದ್ದಾರಲ್ಲ, ಈ ನಾಲ್ಕು ರೂಪಗಳು, ಇದನ್ನ ಇನ್ನೊಂದು ರೀತಿಯಿಂದಲೂ ಹೇಳ್ತಾರೆ. ಅಂದ್ರೆ ಇವಾಗ ನಾವು ಇರೋದು ಕಲಿಯುಗ ತಾನೆ, ಅಸಲ ಈ ಒಂದು ರೂಪ ಇಟ್ಕೊಂಡ್ರೆ ಸಾಲದ ಅಂದ್ರೆ ಅಲ್ಲಿ ಹೇಳ್ತಾರೆ ಇದು ಅನುಸಂಧಾನ. ನಾವು ಎಲ್ಲ ಯುಗದಲ್ಲಿನೂ ಮೇ ಬಿ ವಿಡ್ ಬಾಂಡ್ ಅಂಡ್ ಎವ್ರಿಥಿಂಗ್. ಇವಾಗ ಏನ್ ಮಾಡೋದು ಅಂದ್ರೆ ಒಂದು ದಿವಸವೇ ತಗೊಳ್ತಾರೆ, ಒಂದು ದಿವಸ ಅಂದ್ರೆ ಡೇ ಟೈಮ್ ಅಂತ ತಕೊಂಡ್ರೆ ಒಂದು 12 hours ಸುಮಾರು ಅಪ್ರಾಕ್ಸಿಮೇಟ್ಲಿ. ಸೊ ಅದು ಹೇಳ್ತಾರೆ ಡಿವೈಡ್ ಇಟ್ ಇಂಟು 4, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಹಾಗೆ ಆ ಚಿಂತನೆಯನ್ನು ಮಾಡಿದ್ದ. ಪರ್ಹಾಪ್ಸ್ ವಿದ್ಯುತ್ತಿನ ಮೈಂಡ್ ಏನೋ ಬೆಳಿಗ್ಗೆ ನಾವು ಮಾಡೋದು, ಎದ್ದ ಕೂಡಲೇ ಬೇಗ ಹೇಳೋದು, ಸೂರ್ಯೋದಯಕ್ಕೆ ಮುಂಚೆ ಹೇಳೋದು, ಮಾಡೋದು, ಅದು ಒಂದು ಶ್ರೇಷ್ಠ ಅಂತ ಪರಿಗಣನೆ ಉಂಟು. ಈ ತರನೂ ಹೇಳ್ತಾರೆ ಈ ನಾಲ್ಕು ಯುಗಗಳಲ್ಲಿ ಈ ನಾಲ್ಕು ರೂಪಗಳು ಅಂದ್ರೆ ಒಂದೇ ದಿವಸದಲ್ಲಿ ಇಟ್ಟುಕೊಂಡು ಹಾಗೆ ಕೆಲವು ಯಾಗಗಳು, ಕೆಲವು ಅನುಸಂಧಾನಗಳು ನಾವು ಇಟ್ಕೊಳ್ತೀವಲ್ಲ, ಪ್ರಾತಃ ಮಧ್ಯಾಹ್ನ ದಿನ ಸಾಯಂ ಸವನ, ಆ ತರ ರೀತಿಯಿಂದ ಇದನ್ನ ಯುಗಗಳನ್ನು ಈ ನಾಲ್ಕು ರೂಪಗಳನ್ನು ಇಟ್ಟುಕೊಂಡು ದೇವರ ಸ್ಮರಣೆ ಮಾಡೋದು ಅಂತ ಹೇಳ್ತಾರೆ. ಸೊ ಇಲ್ಲಿ ಬೇಸಿಕಲಿ ಅಲ್ಲಿ ನೋಡಿದ್ದು ಏನು ಅಂದ್ರೆ ಈ ಒಂದು ಕಾಲ, ಈ ಒಂದು ಪ್ರತಿ ಕಾಲದಲ್ಲಿನು ಭಗವಂತ ಮಾಡುವಂತ ಈ ಕರ್ಮಗಳು, ಕಾಲದಲ್ಲಿ ಮಾಡುವಂತದ್ದು, ಆ ಕಾಲಕ್ಕೆ ತಕ್ಕಂತೆ ಧರ್ಮಗಳು ಚೇಂಜ್ ಆಗತ್ತೆ ಒಂದೊಂದು ಕಾಲಕ್ಕೆ ತಕ್ಕಂಗೆ. ಯಾಕೆಂದ್ರೆ ಆ ಒಂದು ಲಾಂಗಿವಿಟಿ, ಡ್ಯುರೇಷನ್ ಆಫ್ ಲೈಫು ಬೇರೆ ಇರುತ್ತೆ. ಆಮೇಲೆ ದ ಕೈಂಡ್ ಆಫ್ ಸಾಧನೆಗಳು, ಕೈಂಡ್ ಆಫ್ ಸಾಧಕರು, ಅದು ನೋಡಿದ್ದೀವಿ. ಪಾಪ ಪುಣ್ಯ ದೇವರು ಎಷ್ಟೆಷ್ಟು ವ್ಯಕ್ತ ಮಾಡ್ತಾನೆ ಅದು ನೋಡಿದ್ದೀವಿ. ಇದಾದ ಮೇಲೆ ನೆಕ್ಸ್ಟ್ ಎರಡು ಪದ್ಯದಲ್ಲಿ ಆ ಒಂದು ಈ ಒಂದು ನಾಲ್ಕು ರೂಪಗಳು ಇಲ್ಲಿ ಹೇಳಿದಲ್ಲ, ಸಾಮ ಉಪಾಸನೆ, ಆ ಒಂದು ಪ್ರಾಣಿಗಳಲ್ಲಿ ಹೇಗೆ ಚಿಂತನೆ ಮಾಡೋದು, ಗೋ ಮುಂತಾದಲ್ಲಿ ಹೇಗೆ ಚಿಂತನೆ ಮಾಡೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಯುಗಗಳಲ್ಲಿ ಈ ಒಂದು ರೂಪಗಳು, ನಾಲ್ಕು ರೂಪಗಳು ಅಂತ ಹೇಳಿದ್ದಾರೆ. ಯುಗ ಅಂತ ತಕೊಳ್ಳಂದ್ರೆ ಕಲಿಯುಗ, ಅಥವಾ ನಾವು ಡೈಲಿ ಮಾಡುವಾಗ್ಲೂ ಈ ನಾಲ್ಕು ರೂಪಗಳು ತಕೊಳ್ಳೋದು ಒಂದು. ಇನ್ನೊಂದು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮುಂಚೆ ಒಂದು ಪದ್ಯದಲ್ಲಿ ಬಂತು ನವನಾರಿ ಕುಂಜರ ಅಂದ್ರೆ ಆ ಒಂದು ಪಂಚಾಗ್ನಿಗಳಲ್ಲಿ ಅಂತ ಹೇಳಿದ್ದಾಗೆ ಐದು ಅಗ್ನಿಗಳಲ್ಲಿ ಮರೆಯದ ಐದು ರೂಪಾತ್ಮಕ ಆದ್ಮೇಲೆ ಪಂಚನಾರಿ ತುರಗದಂದದಿ ಅಂತ ಎಂಟನೇ ಪದ್ಯದಲ್ಲಿ ಹೇಳಿದ್ದಾರೆ. ಹೇಗೆ ದೇವರ ರೂಪಗಳು ಹೇಗಿರತ್ತ, ಒಂದರೊಳಗೆ ಒಂದು ಬೆರತಿ ಹೇಗಿರತ್ತ ಅಂದ್ರೆ ನೋಡ್ಲಿಕ್ಕೆ ಅದು ಪಂಚನಾರಿಗಳು, ಒಂದು ಐದು ನಾರಿಗಳು, ಐದು ಹೆಂಗಸರು ಒಂದೇ ಒಂದು ಕುದುರೆಯಲ್ಲಿ ಹೇಗೆ ಚಿಂತನೆ ಮಾಡಬಹುದು ಹಾಗೆ ಅಂತ ಹೇಳಿದ್ದಾರೆ. ಇವಾಗ ಈ ಪದ್ಯದಲ್ಲಿ 16th ಪದ್ಯದಲ್ಲಿ ನಮ್ಮನ್ನೇ ಒಂದು ಪಶುವಾಗಿ, ಅಲ್ಲಿ ಒಂದು ಪಶು ಅಂತ ನಿಧನ ಅಂತ ಬಂದು ಪಶು ಅಂತ ಬಂತು ಅಂದ್ರೆ ಅದು ಪ್ಲಸ್ ಪಂಚನಾರಿ ತುರಗ ಬಂತಲ್ಲ, ಅದನ್ನ ನಮ್ಮಲ್ಲೇ ಇಟ್ಕೊಳ್ಳೋದು, ನಮ್ಮಲ್ಲೇ ಭಗವಂತನನ್ನ ನೋಡೋದು. ಯಾಕೆಂದ್ರೆ ನಮ್ಮ ಮನುಷ್ಯರಿಗೆ ಬೇಸಿಕಲಿ ಕೊನೆಯಲ್ಲಿ ದೇವರನ್ನ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಈ ದೇಹದಲ್ಲೇ ಆಗ್ಬೇಕು. ಸೊ ಆದ ಕಾರಣದಿಂದ ನಮ್ಮಲ್ಲೇ ನಾವು ಇಟ್ಕೊಳ್ಳೋದು. ಇದು ಯಾಕೆಂದ್ರೆ ನಾವು ಎಲ್ಲಿ ಯಾವ ಕರ್ಮ ಯಾವ್ದು ಮಾಡಿದನ್ನು ಈ ದೇಹ ದೇವರು ಕೊಟ್ಟಿದ್ದಾನೆ, ಈ ದೇಹದಲ್ಲಿ ಇದೇ ಎಲ್ಲ ಮಾಡ್ತಾ ಇದೆ ಈ ಜೀವ ಈ ಜನ್ಮದಲ್ಲಿ, ಪ್ರತಿ ಜನ್ಮದಲ್ಲೂ ಹಾಗೆ ಆಗತ್ತೆ ಈ ಜನ್ಮದಲ್ಲಿ. ಸೊ ಎಲ್ಲಿ ಯಾವಾಗಿದ್ರು ಯು ಡೋಂಟ್ ಹ್ಯಾವ್ ಟು ಸರ್ಚ್ ಫಾರ್ ಸಮ್ ಅನಿಮಲ್ಸ್ ಆರ್ ಸಮಥಿಂಗ್ ಎಕ್ಸ್ಟರ್ನಲ್ ಆರ್ ದ ಕಾಲ, ಜಸ್ಟ್ ನೀನು ಮಾಡುವಾಗ ನಿನ್ನೊಳಗೆ ಭಗವಂತನನ್ನ ನೋಡು ಅಂತ ಒಂದು. ಹಾಗೆ ನೋಡೋ ಕ್ರಮ ಏನು, ಹಾಗೆ ತಿಳ್ಕೊಂಡು ನೋಡಿದ್ರೆ ಏನು ಫಲ ಸಿಕ್ಕತ್ತೆ, ಇದನ್ನ ಹೇಳ್ತಾ ಇದ್ದಾರೆ. ಇದು ಎರಡು ರೀತಿಯಿಂದ ಉಪಾಸನೆಗಳು. ಈ ಉಪಾಸನೆಗಳಿಗೆ ಒಂದು ತೈತ್ರಿಯ ಉಪನಿಷತ್ತಲ್ಲಿನೇ ಬರುತ್ತೆ, ತೈತ್ರಿಯ ಉಪನಿಷತ್ತಲ್ಲಿ ಬರುತ್ತೆ ಅದನ್ನು ಹೇಳಿದ್ದಾರೆ. ಇನ್ನೊಂದು ಏನಂದ್ರೆ ಈ ಒಂದು ಆಯುರ್ಯಜ್ಞ ಪ್ರಕರಣ ಅಂತ ಒಂದು ಇದೆ, ಆ ಚತುರ್ದಶಿಯಲ್ಲಿ ಬಂದಿದೆ. ಅಲ್ಲಿ ಈ ಒಂದು ಹೋಮ ಯಾಗಗಳು ಮಾಡುವಾಗ ಆ ಒಂದು ಆಹುತಿ ಕೊಡುವಂತ ಆ ಪಶುವಿನಲ್ಲಿ ಭಗವಂತನ ರೂಪ ಚಿಂತನೆ. ಅಂದ್ರೆ ಇಲ್ಲಿ ಪಶು ಅಂದ್ರೆ ನಾವೇ ಒಂದು ಪಶು, ಪುರುಷ ಮೇಧ ಅಂತಾನು ತಕೊಳ್ಳಿ, ನಾವೇ ಒಂದು ಪಶು. ಯಜ್ಞ ಅಂದ್ರೆ ಪೂಜೆ ಮಾಡೋದು. ಪೂಜೆ ಮಾಡೋದು ಅಂದ್ರೆ ಏನು, ದೇವರನ್ನ ತಿಳ್ಕೊಳ್ಳೋದು, ದೇವರನ್ನ ನೋಡೋದು ಕಾರ್ಯದಲ್ಲಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡರ್ಲೈಂಗ್ ಫ್ಯಾಕ್ಟರ್ ಏನು ಅಂದ್ರೆ, ಇದು ನಮ್ಮೊಳಗೆ ಈ ಭಗವಂತ ಇದ್ದಾನೆ ಅಂತ ನಮಗೆ ಚಿಂತನೆ ಬಂದ್ರೆ ಅವಾಗ ಏನಾಗತ್ತೆ, ನಮ್ಗೆ ಕರ್ತೃತ್ವ ಹೋಗ್ಬಿಡತ್ತೆ. ನಾನು ಮಾಡ್ತೀನಿ, ಇದು ನನ್ನದು ಅಂಬೋ ಒಂದು ಅಂಟುವಿಕೆ, ಇದು ನನ್ನದು ಅಥವಾ ನಾನು ಮಾಡ್ತೀನಿ ಅಂದ್ರೆ ಆ ಒಂದು ಸ್ವತಂತ್ರ ಭಾವ, ಇದು ಎರಡೂ ಹೊರಟೋಗತ್ತೆ. ಅದಕ್ಕೇನೆ ಇದು ಹೇಳ್ತಾ ಇದ್ದಾರೆ. ಇನ್ನೊಂದು, ಈ ಒಂದು ಸಂಧಿಯಲ್ಲಿ ಫಸ್ಟ್ ಹೇಳೋದೇ ಈ ಪಂಚ ಅಗ್ನಿಗಳು ಹೇಗೆ ಬಂತು ನಮ್ಮ ದೇಹದಲ್ಲಿ ಅಂತ ಹೇಳುವಾಗ ಒಂದೊಂದೊಂದಾಗಿ ಬಂದು ಈ ದೇಹದಲ್ಲೇ ಈ ಪಂಚವೂ ಇದೆ ಇಷ್ಟು ತಿಳ್ಕೊಂಡಿದ್ದೀವಿ. ಇಲ್ಲಿ ಸಮರ್ಥರ ಮಾಡ್ತಾ ಇದ್ದಾರೆ, ಏನು ಈ ಉಪಾಸನೆ, ಈ ಸ್ಥಿತಿ ಸೃಷ್ಟಿ ಆಯಿತು, ಇವಾಗ ಸ್ಥಿತಿ ಕಾಲದಲ್ಲಿ ನಾವು ಹೇಗೆ ಆಚರಣೆ ಮಾಡಬೇಕು ಅಂಬೋದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾರೆ. ಗೋವುಗಳಾಯ್ತು ಮತ್ತು ಕಾಲಗಳಾಯ್ತು, ಇಲ್ಲಿ ನಮ್ಮೊಳಗೆ ಇಟ್ಟುಕೊಳ್ಳುವಂತ ಕ್ರಮವನ್ನು ಹೇಳ್ತಾ ಇದ್ದಾರೆ. ಈ ಪದ್ಯ ಆಯ್ತು ಹೋಗತ್ತ. ತಲೆಯೊಳಿಸ ನಾರಾಯಣನು ಗಂಟಲಡೆಯ ಒಡದಳು, ವಾಸುದೇವನು ಬಲದಲ್ಲಿ ಪ್ರದ್ಯುಮ್ನ ಎಡಭಾಗದಲ್ಲಿ ಅನಿರುದ್ಧ, ಕೆಳಗೆ ನಂಗದಿ ಸಂಕರುಷಣನ ತಿಳಿದು ಈ ಪರಿ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡಿಕೊಂಡಾಡು. ಪಂಚಾತ್ಮಕನ ರೂಪವ ನೋಡಿಕೊಂಡಾಡು. ಇನ್ನೊಂದು ಇಲ್ಲಿ ಬಂದು ತಲೆ ಗಂಟಲಡೆ ಅಂತನೂ ಒಂದು ಇದೆ, ಗಂಟಲ್ ಅಡಿ ಅಂತನೂ ಇದೆ, ಗಂಟಲ್ ಅಡಿ ಒಡಲೋಳು ಅಂತ ಇದೆ. ನಾವು ಗಂಟಲ್ ಅಡಿ ಒಡಲೋಳು ಅಂತ ನಾವು ಪ್ರಿಫರ್ಡ್ ಪಾಠವಾಗ ತಕೊಂಡಿದ್ದೀವಿ. ಸೊ ಎರಡೂ ಕೊಟ್ಟಿದ್ದಾರೆ, ಎರಡೂ ರೈಟೇ ಬರುತ್ತೆ, ಬಟ್ ಇಟ್ಸ್ ಜಸ್ಟ್ ಎ ಪ್ರಿಫರೆನ್ಸ್ ಅಷ್ಟೇ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭಗವಂತನ ಚಿಂತನೆ ನಮ್ಮ ದೇಹದಲ್ಲಿ, ಈ ಭಗವಂತನ ಚಿಂತನೆ ಹೇಗೆ ಅಂದ್ರೆ, ಅವನೇ ಅವಯವ ಅವಯವಿ, ಅದರ್ವೈಸ್ ಅಂಗ ಅಂಗಿ ಭಾವ ಅಂತ ಹೇಳ್ತಾರೆ. ಅವನೇ ಒಂದು ಹೋಲ್ ಪೀಸ್, ಭಗವಂತನೇ ಪೂರವೂ ಇದ್ದಾನೆ, ಒಂದೊಂದು ಒಂದೊಂದು ಪಾಟ್ಲಿನೂ ಅವನೇ ಇದ್ದಾನೆ. ಹೀಗೆ ಅವನಲ್ಲಿ ಭೇದ ಇಲ್ಲ, ಭೇದ ಇಲ್ಲ ಅಂಬೋ ಚಿಂತನೆ ಬರಬೇಕು. ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ, ನಮ್ಮೊಳಗೆ ಅವನಿದ್ದಾನೆ. ಯಾಕೆ ಇದ್ದಾನೆ ಅಂದ್ರೆ, ಇಲ್ಲಿ ಯಾವ ಚಿಂತನೆ ಮಾಡ್ತೀವಿ ಅಂದ್ರೆ, ಮುಂಚೆನೆ ಬಂದಿದೆ 30 ರೂಪಗಳು, 5 ಅಗ್ನಿಗಳು, 5 ರೂಪ ಬಂದ. ಇಲ್ಲಿ ಭಗವಂತ ನಮ್ಮಲ್ಲಿ ಇರೋದು ನಮ್ಗೆ ಕವಚದಂತೆ, ಕವಚ ಅಂದ್ರೆ ರಕ್ಷಕನಾಗೆ ಆ ಒಂದು ಧಾರಣೆ ಮಾಡಿಕೊಂಡು, ಒಂದು ಕವಚ ಹೇಗೆ ನಮ್ಮನ್ನ ರಕ್ಷಣೆ ಮಾಡುತ್ತೋ ಹಾಗೆ ರಕ್ಷಣೆ ಮಾಡುತ್ತಾ ಇದ್ದಾನ ಈ ದೇಹದಲ್ಲಿ ಚಿಂತನೆ. ಇಲ್ಲಿ ಯಾವ ರೂಪ ಇಟ್ಕೊಳ್ಳೋದು ಅಂದ್ರೆ, ಫಸ್ಟ್ ಮೂಲ ನಾರಾಯಣ ತಗೊಳ್ತಾರ, ತಲೆಯೊಳಿಸ ನಾರಾಯಣನು ಅಂತಾರೆ. ತಲೆಯಲ್ಲಿ ಅಂದ್ರೆ ಉತ್ತಮ ಅಂಗ ಅಂತ ಹೇಳ್ತಾರೆ. ತಲೆಯಲ್ಲಿ ಎಲ್ಲಾ ಜ್ಞಾನೇಂದ್ರಿಯಗಳು ಇದೆ, ಅಲ್ಲಿ ನಾರಾಯಣ ದೋಷರಹಿತನಾದ ನಾರಾಯಣ, ಅಲ್ಲಿ ಚಿಂತನೆ ನಾರಾಯಣ. ಇಲ್ಲಿ ಜಮಖಂಡಿ ವಾದರಾಜಾಚಾರ್ಯ ಅವರು ಕಾಮೆಂಟ್ರಿಯಲ್ಲಿ ಇದಕ್ಕೆ ವಿಶೇಷವಾಗಿ ಈ ಒಂದು ಶಬ್ದದ ಅನುಸಂಧಾನ ಮಾಡಿ, ಒಂದೊಂದು ಶಬ್ದಕ್ಕೇನು ದೇವರು ಇದ್ದಾನೆ ದೇವರು ಇದ್ದಾನೆ ಸುಮ್ಮನೆ ಹೇಳೋದಲ್ಲ, ಅಲ್ಲಿ ಗುಣ ಅನುಸಂಧಾನ ಮಾಡುವಂತ ಒಂದೊಂದು ಒಂದೊಂದು ಉಪಾಸನೆಯಲ್ಲಿ ಒಂದೊಂದು ಗುಣವನ್ನ ಒಂದೇ ಒಂದು ನಾರಾಯಣ ಅಂದ್ರೆ ಅನೇಕ ಮೀನಿಂಗ್ಸ್ ಇರುತ್ತೆ. ಒಂದು ಮೀನಿಂಗ್ ಅನ್ನ ತಿಳ್ಕೊಂಡು ಅಲ್ಲಿ ಅದನ್ನ ಚಿಂತನೆ ಮಾಡಬೇಕು. ಅದು ಚಿಂತನೆ ಮಾಡುವಾಗ ನನ್ನ ತಲೆಯಲ್ಲಿ ನಾರಾಯಣ ಇದ್ದಾನೆ. ಹೇಗೆ ಅಂದ್ರೆ ದೋಷ ದೂರನಾಗಿ ದೋಷರಹಿತನಾದವನು ಅವನು ನನ್ನಲ್ಲಿ ಇದ್ದಾನೆ. ಅವನು ದೋಷರಹಿತ ಅಂದ್ರೆ ಎಲ್ಲ ಗುಣಕ್ಕೇನು ಆಶ್ರಯ, ಒಳ್ಳೆ ಗುಣಗಳಿಗೆ ಆಶ್ರಯಭೂತನಾಗೆ ಅವನಿದ್ದಾನೆ ಅಂತ ಈ ಚಿಂತನೆ ಮಾಡಿದಾಗೆ ನಮ್ಮಲ್ಲಿ ನಮ್ಮ ತಲೆಯಲ್ಲಿ ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಇರುವುದು ನಮ್ಮ ತಲೆಯಲ್ಲಿ, ಅಲ್ಲಿ ಚಿಂತನೆ ಮಾಡುವಾಗ ಅದೇ ಒಂದು ದೋಷಗಳು ನಮ್ಮ ಜ್ಞಾನಗಳಲ್ಲಿ, ಜ್ಞಾನಕ್ಕೆ ಸಾಧನವಾದಂತ ಈ ಒಂದು ಇಂದ್ರಿಯಗಳಲ್ಲಿ ಇರುವಂತ ದೋಷಗಳು ಅಂದ್ರೆ ದೇವತೆಗಳು ದೈತ್ಯರು ಇರ್ತಾರೆ, ದೇವರನ್ನ ಈ ತರ ಚಿಂತನೆ ಮಾಡಿದ್ರೆ ಆ ದೇವರು ದೇವತೆಗಳು ಆ ದೈತ್ಯನ ಕಡೆ ನಮ್ಗೆ ಕೊಡೋದಿಲ್ಲ ಅವರು. ಸೊ ಹಾಗೆ ನಮ್ಮ ದೋಷಗಳನ್ನ ತೆಗೆದು ಬಿಡ್ತಾರೆ ಮತ್ತು ದೋಷ ಹೋಯಿತು ಗುಣವೂ ಬರುತ್ತೆ. ಸೊ ನಾರಾಯಣನ ಚಿಂತನೆ, ತಲೆಯೊಳಿಸ ನಾರಾಯಣನು ಅಂದ್ರೆ ತಲೆಪೂರ ಪ್ರತಿ ತಲೆಯಲ್ಲಿ ಇರುವಂತ ಈ ಒಂದು ಪ್ರತಿ ಜ್ಞಾನೇಂದ್ರಿ ಇಲ್ಲಿ ಯಾವ ದೇಹದಲ್ಲಿ ಅಂತ ಬರುತ್ತೆ. ಯಾವ ದೇಹದಲ್ಲಿ ಅಂದ್ರೆ ಇಲ್ಲಿ ಎರಡು ರೀತಿಯಿಂದ ಕಾಮೆಂಟ್ರಿ ಮಾಡಿದ್ದಾರೆ. ಒಂದು ಬಂದು ಈ ನಮ್ಮ ಸ್ಥೂಲ ದೇಹದಲ್ಲಿ ಅಂತ ಒಂದು, ಇನ್ನೊಂದು ಆಕ ಸರ್ವ ದೇಹದಲ್ಲಿ ಸರ್ವ ಜೀವರೊಳಗೆ ಹೇಳುವಾಗ ಸಕಲ ದೇಹಗಳೊಳಗೆ ಅಂತ ಹೇಳಿದ. ಸಕಲ ದೇಹಗಳೊಳಗೆ ಅಂದ್ರೆ ಎಲ್ಲ ದೇಹ ಅಂದ್ರೆ ನಮ್ಮ ಸ್ಥೂಲ ದೇಹ, ನಮ್ಮ ಅನಿರುದ್ಧ ದೇಹ, ಲಿಂಗ ದೇಹ, ಸ್ವರೂಪ ದೇಹ ಅಂತ ಒಂದು ಕಾಮೆಂಟ್ರಿ. ಬಟ್ ಜನರಲಿ ವಾಟ್ ವಿ ಕ್ಯಾನ್ ಕೀಪ್ ಇಟ್ ಇಸ್, ಸಕಲ ದೇಹಗಳು ಅಂದ್ರೆ ಎಲ್ಲಾ ಜೀವರಲ್ಲಿ, ಅಂದ್ರೆ ದೇವರು ನನ್ನ ತಲೆಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋದು ಒಂದು. ಇನ್ನೊಂದು, ನನ್ನ ತಲೆಯಲ್ಲಿ ಮಾತ್ರ ಇಲ್ಲ, ಉಳಿದ ಜನಗಳು ಎಲ್ಲರ ತಲೆಯಲ್ಲಿನೂ ಅವನು ಇದ್ದಾನೆ ಅಂತ. ನನ್ನೊಳಗಿರುವಂತ ದೇವನೇ ಎಲ್ಲರ ತಲೆಯಲ್ಲಿನೂ ಇದ್ದಾನೆ ಒಂದು. ಮತ್ತು ನನ್ನ ತಲೆಯಲ್ಲಿ ಇರುವಂತ ಈ ದೇವತೆಗಳು, ತಾರತಮ್ಯ ತಗೊಳ್ಳಿ, ಇವರ ತಲೆಗಳಲ್ಲಿನೂ ಅವನೇ ಇದ್ದಾನೆ. ಸೊ ಹೀಗೆ ತಿಳ್ಕೊಳ್ಳೋದು, ತಲೆಯಲ್ಲಿ ಇರುವಂತ ರೂಪ ನಾರಾಯಣನಾಗಿ ಅವನ ಮೂಲ ರೂಪಿ ಅವನೇ ಇದ್ದಾನೆ. ಸೊ ಜ್ಞಾನದಿಂದ ಎಲ್ಲ ಕೆಲಸವೂ ಆಗಬೇಕು. ಸೊ ನಾರಾಯಣ ತಲೆಯ ತಗೊಳ್ತಾರ, ತಲೆಯೊಳಗಿಸ ನಾರಾಯಣ ಅಂದ್ರೆ ಪೂರ್ತಿ ಕವಚದಂತೆ ಅವನು ರಕ್ಷಣೆ ಮಾಡ್ತಾನಂತ ಚಿಂತನೆ ಪೂರ್ತಿ ತುಂಬಿದ್ದಾನೆ. ತಲೆಯೊಳಗೆ ಪೂರಾ ಕಂಪ್ಲೀಟ್ಲಿ ಫಿಲ್ಡ್ ಅಂಡ್ ಒಂದು ಕವಚದಂತೆ ರಕ್ಷಣೆ ಮಾಡ್ತಾನಂತ ಚಿಂತನೆ. ಸೊ ಹೀಗೆ ಚಿಂತನೆ ಮಾಡುವಾಗ ಪ್ರತಿ ಪೂರ್ತಿಯಾಗಿ ಅವನು ಇದ್ದಾನೆ ಅಂದ್ರೆ ಆ ಒಂದೊಂದು ಕೆಲಸದಲ್ಲಿನೂ ಅವನೇ ತಲೆಯಿಂದ ನಾವು ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಬಾಯಿಂದ ಮಾತಾಡೋದು, ಉಳಿದ ಎಲ್ಲಾ ಕೆಲಸಗಳೂ ಅವನೇ ಮಾಡ್ತಾನ ಎಂಬುದನ್ನು ಆಗತ್ತೆ. ಎಲ್ಲಾ ಕಡೆನು ಅವನೇ ಇದ್ದಾನಂದ್ರೆ ತಲೆಯಲ್ಲಿ ಪೂರ್ತಿ ಚಿಂತನೆ ಇಚ್ಛೆಯಲ್ಲಿ ಅವನೇ ಇದ್ದಾನೆ, ಜ್ಞಾನದಲ್ಲಿನೂ ಇದ್ದಾನೆ, ಕರ್ಮ ಪ್ರಚೋದನೆ ಮಾಡೋದು ಎಲ್ಲದಲ್ಲಿನೂ ಅವನೇ ಇದ್ದಾನೆ. ಸೊ ಅದು ಚಿಂತನೆ ಕೊನೆಯಲ್ಲಿ ಬಂದಾಗ ಆ ಕರ್ತೃತ್ವ ಅಭಿಮಾನ ಹೋಗತ್ತೆ. ಸೊ ನಾನು ಮಾಡ್ತೀನಿ ಎಂಬುದು ಹೋಗತ್ತೆ. ನನ್ನನ್ನ ಈ ದೇಹವನ್ನ ಈ ಜೀವವನ್ನ ನಿಮಿತ್ತವಾಗಿ ಇಟ್ಟುಕೊಂಡು ತಲೆಯಲ್ಲಿ ಇದ್ದು ನಾರಾಯಣನು ಮಾಡ್ತಾನೆ ಅಂತ. ಸೊ ತಲೆಯೊಳಿಗ ನಾರಾಯಣನು, ಆಮೇಲೆ ಗಂಟಲಡೆ ಒಡಲೋಳು ಅಂದ್ರೆ ಕುತ್ತಿಗೆ, ಕುತ್ತಿಗೆಯಿಂದ ನಮ್ಮ ಒಡಲು ಅಂದ್ರೆ ಟಾರ್ಸೋ ಅಂತ ಹೇಳ್ತೀವಲ್ಲ, ಮಧ್ಯ ದೇಹ ಅಂತ ಹೇಳ್ತೀವಿ. ಈ ಮಧ್ಯ ದೇಹ ಕುತ್ತಿಗೆ ಕೆಳಗೆ ಅಂತ ಒಂದರ್ಥ, ಕುತ್ತಿಗೆಗೆ ಕೆಳಗೆ ಅಂಡ್ ಅಪ್ ಟು ಸೊಂಟ ತನಕ ಆ ರೀಜನ್ ಮಧ್ಯ ದೇಹ ಅಂತ ಹೇಳ್ತಾರೆ. ಇಲ್ಲಿ ಮಧ್ಯ ದೇಹದಲ್ಲಿ ವಾಸುದೇವನಿದ್ದಾನೆ, ಇವನು ಸೆಂಟರ್ ಆಗಿ ಮಧ್ಯದಲ್ಲಿ ವಾಸುದೇವನನ್ನ ಚಿಂತನೆ ಮಾಡು ಅಂತ ಹೇಳ್ತಾರೆ. ಮತ್ತು ಬಲದಲ್ಲಿ, ಬಲದಲ್ಲಿ ಬಲ ಅಂದ್ರೆ ರೈಟ್ ಸೈಡ್ ಅಲ್ಲಿ ಪ್ರದ್ಯುಮ್ನ ಇದ್ದಾನೆ. ಬೇಸಿಕಲಿ ಯು ಟೇಕ್ ದ ರೈಟ್ ಸೈಡ್ ಅಲ್ಲಿ ಬರುವಂತದ್ದು ರೈಟ್ ಹ್ಯಾಂಡ್ ಅಂಡ್ ರೈಟ್ ಲೆಗ್ ಈ ಕಡೆ ಪೂರ್ತಿ ಬರುತ್ತೆ, ಅಲ್ಲಿ ಪ್ರದ್ಯುಮ್ನ ಇದ್ದಾನೆ. ಎಡಭಾಗದಲ್ಲಿ ಅನಿರುದ್ಧ ಇದ್ದಾನೆ ಅಂತ ಹೇಳ್ತಾರೆ, ಅನಿರುದ್ಧ ಇದ್ದಾನೆ. ಮತ್ತು ಕೆಳಗಡೆ ಬಂದು ಯಾರಿದ್ದಾರೆ ಅಂದ್ರೆ ಫ್ರಮ್ ದ ಸೊಂಟದಿಂದ ಪಾದ ತನಕ ಅಲ್ಲಿರೋದು ಸಂಕರ್ಷಣ ಅಂತ. ಹೀಗೆ ಒಂದು ನಾಲ್ಕು ರೂಪಗಳನ್ನ, ಉಳಿದ ಮೂರು ರೂಪಗಳು ಹೇಳ್ತಾರೆ. ಇಲ್ಲಿ ವಾಸುದೇವ ಅಂತ ಬರುವಾಗ ಅಲ್ಲಿ ಅದೇ ಹೇಳ್ತಾರೆ, ವಾಸುದೇವ ಅಂದ್ರೆ ಚಿಂತನೆ ಮಾಡ್ಬೇಕು. ವಾಸುದೇವ ಅಂಬುದು ವಾಸುದೇವ, ವಾಸು ಅಂದ್ರೆ ಅವನು ನಮ್ಮ ಈ ದೇಹದಲ್ಲಿ ಚಂದಾಗೆ ವಾಸ ಮಾಡಿ ಇದ್ದಾನೆ ಅಂತ ಒಂದು ಅರ್ಥ. ಅಂದ್ರೆ ಈ ದೇಹದಲ್ಲಿ ಚಂದಾಗೆ ಭಗವಂತ ಇಲ್ಲಿ ವಾಸ ಮಾಡಿ ಚೆನ್ನಾಗಿ ಇದ್ದಾನೆ ಅಂತ ತಿಳ್ಕೊಂಡ್ರೆ ಆವಾಗ ನಮ್ಮ ಬದುಕನ್ನು ಈ ದೇಹ, ದೇವರು ಕೊಟ್ಟ ಈ ದೇಹ ಸಾಧನೆಗೆ ಒಳ್ಳೆ ರೀತಿಯಿಂದ ಆಗತ್ತೆ. ಅದು ಒಂದು ಸಾಧನೆ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂದ್ರೆ ವಾಸು ಅಂದ್ರೆ ವಸು ಆಚ್ಛಾದನೆ ಅಂತ. ಅಂದ್ರೆ ಅವನಿರೋದು ನಮ್ಗೆ ಗೊತ್ತಾಗೋದೇ ಇಲ್ಲ, ಚಂದಾಗ ಮುಚ್ಚಿಕೊಂಡಿದ್ದಾನೆ ಅವನು, ವಾಸುವಾಗಿದ್ದಾನೆ, ಮುಚ್ಚಿಕೊಂಡಿದ್ದಾನೆ. ಕಾಣಿಸಬೇಕಲ್ಲ ಹೃದಯದಲ್ಲಿ, ಮಧ್ಯ ದೇಹದಲ್ಲಿ ಇರೋದು ಹೃದಯ, ಅಲ್ಲಿ ಅವನು ಕಾಣಿಸಬೇಕಲ್ಲ ಅಂದ್ರೆ ಹೇಳ್ತಾರೆ, ಯಾರು ಮುಚ್ಚಿಕೊಂಡು ತನ್ನನ್ನ ತಾನೇ ಹೃದಯ ಗುಹೆಯಲ್ಲಿ ಮುಚ್ಚಿಕೊಂಡು ಇದ್ದಾನೋ ಅವನನ್ನೇ, ಅವನ ಅನುಗ್ರಹದಿಂದಲೇ ಸಾಧನೆಗಳು ಆಗಬೇಕು, ಅವನೇ ತನ್ನನ್ನ ತಾನು ತೋರಿಸ್ಕೋಬೇಕು. ದೇವ ಅಂದ್ರೆ ದಿವ್ ಪ್ರಕಾಶ ಅಂತ ಆಗತ್ತೆ, ತೋರಿಸಿಕೊಳ್ತಾನಂತ ಆಗತ್ತೆ. ಮತ್ತು ದೇವ ಅಂಬುದು ಒಂದು ದೇವ ಅಂಬುದು ಪ್ರಕಾಶಕ್ಕೇನು ಬರುತ್ತೆ, ಕೆಲವೊಮ್ಮೆ ಇಂದ್ರಿಯಗಳಿಗೇನು ದೇವ ಅಂಬುವ ಶಬ್ದವನ್ನ ಬಳಸ್ತಾರೆ, ಬಿಕಾಸ್ ಅದು ಪ್ರಕಾಶವಾಗಿರುತ್ತೆ. ಅದು ಪ್ರಕಾಶ ಇರುತ್ತೆ ಅಂದ್ರೆ ಅಲ್ಲಿ ಇವನು ಇದ್ದಾನೆ, ವಾಸುದೇವ ಅವನು ಇದ್ದಾನೆ. ಆದ ಕಾರಣ ಇವನು ದೇವ ಅಂಬೋಸರಿಂದ ಇವನು ಇದ್ದಾನಕ್ಕೋಸ್ಕರ ಆ ಒಂದು ಪ್ರಕಾಶ ಮಾಡ್ತಾನೆ. ಅಂದ್ರೆ ಏನಾಯ್ತು ಇಲ್ಲಿ ಹೃದಯದಲ್ಲಿ ನಮ್ಗೆ ಆ ಹೃದಯದಲ್ಲಿ ಪ್ರಕಾಶ, ಒಳಗಿನ ಪ್ರಕಾಶ ಬರುತ್ತೆ, ಒಳಗಿರುವಂತ ಅವನ ದರ್ಶನ ಸಿಕ್ಕತ್ತೆ. ಅದು ನೆಕ್ಸ್ಟ್ ಪದ್ಯದಲ್ಲಿ ಪೂರ್ತಿ ಹೇಳ್ತಾರ. ವಾಸುದೇವನು ಮಧ್ಯ ದೇಹದಲ್ಲಿ ಇದ್ದಾನೆ, ಮತ್ತು ಪ್ರದ್ಯುಮ್ನ ನಮ್ಮ ಎಡಭಾಗದಲ್ಲಿ, ಬಲಭಾಗದಲ್ಲಿ ಪ್ರದ್ಯುಮ್ನ ಇದ್ದಾನೆ. ಯಾಕೆಂದ್ರೆ ಕೈಯಿನಿಂದ ನಾವು ಕೆಲಸ ಮಾಡೋದು, ಪೂಜೆ ಮಾಡೋದು, ಎಲ್ಲ ಒಳ್ಳೆ ಕೆಲಸ ಎಲ್ಲ ಮಾಡೋದು ಈ ಕೈಯಿನಿಂದ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ಪ್ರಕೃಷ್ಟವಾದ ಆ ಕ್ರಿಯೆಗಳ ಪ್ರದ್ಯುಮ್ನ, ಆ ಒಂದು ಕ್ರಿಯೆಗಳ ಮಾಡುವ ಪ್ರಕೃಷ್ಟವಾದಂತ ಶ್ರೇಷ್ಠವಾದಂತ ಅಂದ್ರೇನು ಭಗವಂತನ ಬಗ್ಗೆ ಮಾಡೋದಕ್ಕೆ ಈ ಕೈಗೆ ಕೊಟ್ಟಿದ್ದಾನೆ, ಈ ಕೈಯಿಂದ ಅವನು ಎಲ್ಲವೂ ಮಾಡಿ ಮಾಡಿಸ್ತಾನೆ. ಆಮೇಲೆ ಬಲದಲ್ಲಿ ಪ್ರದ್ಯುಮ್ನ, ಎಡದಲ್ಲಿ ಅನಿರುದ್ಧ ಇದ್ದಾನಂತ. ಲೆಫ್ಟ್ ಹ್ಯಾಂಡ್ ಲಿ ಅನಿರುದ್ಧ ಇದ್ದಾನೆ. ಲೆಫ್ಟ್ ಹ್ಯಾಂಡ್ ಅಂದ್ರೆ ಅದೇನೋ ರೈಟ್ ಇಸ್ ಗುಡ್ ಲೆಫ್ಟ್ ಇಸ್ ಬ್ಯಾಡ್ ಅಂಬೋ ದೃಷ್ಟಿಯಿಂದ ಇಲ್ಲಿ ಹೇಳಿಲ್ಲ. ಕೆಲವೊಮ್ಮೆ ಏನ್ ಹೇಳ್ತಾರಂದ್ರೆ ಈ ಒಂದು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಸೈಡ್ಗೆ ಏನೋ ಪ್ರಾಧಾನ್ಯ ಕೊಡ್ತಾರೆ. ಅದು ಹೇಗೆ ಅಂದ್ರೆ ಈ ದೇಹದಲ್ಲಿ ಒಂದು ವಸ್ತು ಇರಬೇಕಂದ್ರೆ ಆ ವಸ್ತುವಿಗೆ ಆ ದಿಕ್ಕಿನ ಸಂಬಂಧ ಬೇಕಂತ. ದಿಕ್ಕಿನ ಸಂಬಂಧ ಇದ್ದಾಗ ಒಂದು ವಸ್ತು ಎಕ್ಸಿಸ್ಟ್ ಆಗುತ್ತಾ, ಭಾವ ಪದಾರ್ಥ ಅಂತ ಹೇಳ್ತಾರೆ. ದಿಕ್ಕಿನ ಸಂಬಂಧ ಯಾವುದೂ ಇಲ್ಲ ಅಂದ್ರೆ ದಟ್ ಪದಾರ್ಥ ಡಸಂಟ್ ಇವನ್ ಎಕ್ಸಿಸ್ಟ್. ಸೊ ನಮ್ಮ ದೇಹ ತಗೊಂಡಾಗ ಹಿಂದೆ ನಾವು ವಿಭೂತಿ ಸಂಧಿಯಲ್ಲೇನು ಇದು ನೋಡಿದೀವಿ. ನೋಡಿದಾಗೆ ತಲೆ ಪೋರ್ಷನ್ ಎವ್ರಿಥಿಂಗ್ ಇಸ್ ಅಪರ್ ಪೋರ್ಷನ್ ಆಫ್ ದ ಬಾಡಿ, ಅದು ಬಂದು ಪೂರ್ವ ಅಂತ ತಕೊಂಡ್ರೆ ಲೋವರ್ ಪೋರ್ಷನ್ ನೋಡಿದ್ವಿ ಪ್ರಾಣ ಅಪಾನ ನೋಡಿದಾಗ ಪೂರ್ವ, ಅದು ಅದು ಈಸ್ಟ್ ಅಂತ ತಕೊಂಡಾಗ ಈ ಲೋವರ್ ಪೋರ್ಷನ್ ವೆಸ್ಟ್ ಆಗ್ಬಿಡತ್ತೆ. ಆವಾಗ ಏನಾಗತ್ತೆ, ಲೆಫ್ಟ್ ಸೈಡ್ ಬಿಕಮ್ಸ್ ಉತ್ತರ ಆಗ್ಬಿಡತ್ತೆ. ಸೊ ಆ ಚಿಂತನೆ ನಾವು ಲೆಫ್ಟ್ ಇಂದ ಏನಾರು ಮಾಡ್ಬೇಕು ಏನಾರು ಆಗತ್ತೆ ಅಂದ್ರು ಆವಾಗ ಚಿಂತನೆ ಬಂದು ಅಲ್ಲಿ ನಾವು ಜನರಲ್ ಆಗಿ ಹೇಳ್ತಾರೆ, ಯಾಕೆಂದ್ರೆ ನಾವು ಇದು ಮಾಡ್ತೀವಿಲ್ಲ ಆಚಮನ ಅದೆಲ್ಲ ಮಾಡೋವಾಗ ಲೆಫ್ಟ್ ಇಂದ ನೀರ್ ಹಾಕಲೇಬೇಕಾಗಿರುತ್ತೆ. ಆವಾಗ ಏನ್ ಚಿಂತನೆ ಅಂದ್ರೆ ಲೆಫ್ಟ್ ಸೈಡ್ ಇಲ್ಲ ದೈತ್ಯರಿದ್ದಾರ, ಈ ಚಿಂತನೆ ಇಲ್ಲ. ಆವಾಗ ಚಿಂತನೆ ಬಂದು ಇಲ್ಲಿ 12 ಆದಿತ್ಯರು ಈ ಕಡೆ ಇದ್ದಾರ ಎಂಬೋ ಚಿಂತನೆಯಿಂದ ಮಾಡಬೇಕು. ಸೊ ಇದು ಉತ್ತರ ದಿಕ್ಕು ಅಂತ ಆ ಚಿಂತನೆಯಿಂದ ಮಾಡಬೇಕು. ಸೊ ಯಾವಾಗ್ಲೂ ವಿ ಹ್ಯಾವ್ ಟು ಸಿ ಯಾವ ಒಂದೊಂದಲ್ಲಿನು ದೇವತೆಗಳನ್ನ ಚಿಂತನೆ ಮಾಡಬೇಕು. ಸೊ ದೇವತೆಗಳಂದ್ರೆ ಉತ್ತರ ದಿಕ್ಕು ಬಂದ್ಬಿಡತ್ತೆ, ದ್ವಾದಶ ಆದಿತ್ಯರ ಚಿಂತನೆಯನ್ನು ಬರುತ್ತೆ. ಆಚಮನೆಲ್ಲ ಮಾಡುವಾಗ ಲೆಫ್ಟ್ ಸೈಡ್ ಅಂದ್ರೆ ನೀರು ಹಾಕಲೇಬೇಕಾಗಿರುತ್ತೆ, ಲೆಫ್ಟ್ ಸೈಡ್ ಹಾಕಿ ರೈಟ್ ಹ್ಯಾಂಡ್ ಎಂದು ನಾವು ಆಚಮನ ಮಾಡ್ತೀವಿ. ಸೊ ಅದಕ್ಕೆ ಆವಾಗ ಆ ಒಂದು ಸ್ಮರಣೆಯನ್ನ ಇಟ್ಕೋಬೇಕು. ಸೊ ಹಾಗೆ ಇಲ್ಲಿ ಅನಿರುದ್ಧನನ್ನ ಹೇಳ್ತಾರೆ, ಈ ತರ ಅನಿರುದ್ಧ ಮತ್ತು ಸಂಕರ್ಷಣ ಪಾದದಲ್ಲಿ ಸಂಕರ್ಷಣನ ಸ್ಮರಣೆ. ಯಾಕೆಂದ್ರೆ ಸಂಕರ್ಷಣ ಅಂದ್ರೆ ಹಿ ಕೀಪ್ಸ್ ಅಸ್ ಇನ್ ಎ ಲೆವೆಲ್ ಗ್ರೌಂಡ್, ಆ ಒಂದು ಆಕರ್ಷಣೆ ಕೊಟ್ಟು ಭೂಮಿಯಲ್ಲಿ ಇರುವಂತ ಮಾಡ್ತಾನೆ. ಜಸ್ಟ್ ಒಂದು ಪ್ರತಿಷ್ಠೆ. ಅದಕ್ಕೆ ಆ ತೈತ್ರಿಯ ಉಪನಿಷತ್ತಲ್ಲಿ ಬಂದಾಗ ಪುಚ್ಚ ಅಂತ ಕರೀತಾರೆ, ಪುಚ್ಚಂ ಪ್ರತಿಷ್ಠ ಅಂತ. ಪ್ರತಿಷ್ಠ ಅದು ಕಾಲು ಎಂಬುದು ಒಂದು ನೆಲೆ, ಒಂದು ಆಯತ, ಒಂದು ಆಧಾರವಾಗಿರುತ್ತೆ. ಸೊ ಆ ಯಾರ ಆಧಾರವಾಗಿದ್ದಾನಂದ್ರೆ ಸಂಕರ್ಷಣ ಸಮ್ಯಕ್ ದರ್ಶನ ಎಲ್ಲ ಚೆಂದಾಗಿ ಅವನು ಆಕರ್ಷಣೆ ಮಾಡಿ ಇಲ್ಲಿ ಇಟ್ಟಿದ್ದಾನಂತ. ಆ ಒಂದು ನೆಲೆ ಸರಿಯಾಗಿರಬೇಕು ಅಂತ ಆ ಒಂದು ಆಶ್ರಯವನ್ನ ಚಿಂತನೆ ಮಾಡಬೇಕು. ಸಂಕರ್ಷಣ ತಿಳಿದು ಈ ಪರಿ ಈ ತರ ತಿಳ್ಕೋಬೇಕು, ಈ ತರ ಈ ಪರಿ ಈ ವಿಧದಿಂದ ತಿಳ್ಕೋಬೇಕು. ಏನಾಯ್ತು ಇವಾಗ ಟೋಟಲಿ ಏನಾಯ್ತು ಅಂದ್ರೆ ಭಗವಂತ ಒಂದೇ, ಅವನು ಖಂಡ ಅಖಂಡ ರೂಪದಿಂದ ಒಂದು ಕಡೆ ಅವನ ನಾರಾಯಣ ಇರೋ ಜಾಗದಲ್ಲಿ ವಾಸುದೇವ ಇಲ್ಲ ಹಾಗೆ ತಿಳ್ಕೋಬಾರ್ದು ಇದನ್ನ. ನೀವು ನಾರಾಯಣ ನಾರಾಯಣ ತಲೆಯಲ್ಲಿ ಇದ್ದಾನೆ ಅಂದ್ರೆ ಅಲ್ಲೇ ತಲೆಯಲ್ಲೇನು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನ್ನೋದು ಅಲ್ಲಿನೂ ಅವನೇ ಇದ್ದಾನೆ. ಆ ಒಂದು ಮುಖದಿಂದ ನಾರಾಯಣ ಎಂಬ ಒಂದು ಮುಖ ಒಂದು ಆಸ್ಪೆಕ್ಟ್ ನಿಂದ ಇಲ್ಲಿ ಈ ಒಂದು ಕವಚದಂತೆ ಅವನು ಆ ಒಂದು ಕೆಲಸವನ್ನ ಒಂದು ವಿಶಿಷ್ಟ ರೂಪದಿಂದ ಅಲ್ಲಿ ಮಾಡ್ತಾನೆ. ಅದು ಮಾತ್ರ ಅದು ಕಾಣಿಸುವಂತೆ ಮಾಡ್ತಾರೆ. ಇದೆಲ್ಲ ಸಾಕ್ಷಾತ್ಕಾರ ಮಾಡಿದ್ದವರು ತೈತ್ರಿಯ ಉಪನಿಷತ್ಲಿ ಇದು ಬರುತ್ತೆ. ಅದು ಬರೋವಾಗ ಅಲ್ಲಿ ಹೇಳ್ತಾರೆ ಇದನ್ನ ಮಂತ್ರದರ್ಶನ ಇದರ ಈ ತರ ಅವರೆಲ್ಲ ನೋಡಿದ್ದಾರೆ. ಅಲ್ಲಿ ಅವರಿಗೆ ನಾರಾಯಣ ರೂಪ ಮಾತ್ರ ಸ್ವಲ್ಪ ಕಾಣಿಸಿದೆ, ಉಳಿದ ರೂಪ ಅಷ್ಟು ಕಾಣಿಸಲಂಗ ಅವನು ಇಟ್ಟಿದ್ದಾನೆ. ಅಲ್ಲೇ ಎಲ್ಲವೂ ಇದೆ. ಸೊ ಅವನು ಒಂದು ಕಡೆ ಎಲ್ಲವೂ ಪೂರ್ಣವಾಗಿದ್ದನ್ನು ಒಂದು ಆಸ್ಪೆಕ್ಟ್ ಅನ್ನ ತೋರಿಸ್ತಾನೆ. ಏನಾಯ್ತು ಟೋಟಲಿ ಎಲ್ಲಾ ಕಡೆನು ಅವನೇ ಓತಪ್ರೋತನಾಗಿ ಎಲ್ಲಾ ಕಡೆನು ತುಂಬಿದ್ದಾನೆ. ಸೊ ಇದೇ ಅವನು ತುಂಬಿದ್ದಾನೆ ಅಂದ್ರೆ ಈ ಒಂದು ಅನ್ನಮಯ ಕೋಶ ಅಂತ ಸ್ಥೂಲ ಮೇನ್ ಆಗಿ ನಾವು ಚಿಂತನೆ ಬರುವಾಗ ಸಕಲ ದೇಹಗಳ ಒಳಗೆ ಅಂತ ಹೇಳಿದ. ಸಕಲ ದೇಹಗಳ ಒಳಗೆ ಅಂದ್ರೆ ನಾಲ್ಕು ದೇಹವನ್ನು ತಕೋಬೇಕು ಅಂತ ಒಂದು ಕಾಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ನಾವು ಇಲ್ಲಿ ಚಿಂತನೆ ಮಾಡುವಾಗ ಈ ನಮ್ಮ ಸ್ಥೂಲ ದೇಹವನ್ನ ತಗೊಳ್ತೀವಿ, ಅನ್ನಮಯವಾದಂತ ಈ ಸ್ಥೂಲ ದೇಹ ತಗೊಳ್ತೀವಿ. ಸೊ ಇಲ್ಲಿ ಚಿಂತನೆ ಮಾಡುವಾಗ ಆ ದೇಹದಲ್ಲಿ ಇರುವಂತಹ ಕಣ ಕಣಗಳಲ್ಲಿ ಇದ್ದಾನೆ, ಅದನ್ನ ನಿಯಮನ ಮಾಡುವಂತಹ ದೇವತೆಗಳಲ್ಲೂ ಇದ್ದಾನೆ, ಮತ್ತು ಇಂದ್ರಿಯಗಳು ಕರೆಸ್ಪಾಂಡಿಂಗ್ ನಾವು ನೋಡಿದೀವಿ ಪಂಚೀಕರಣದಲ್ಲಿ ನೋಡಿದೀವಿ ಹಾಗೆ ಒಂದೊಂದಕ್ಕೇನೋ ಒಂದೊಂದು ಇಂದ್ರಿಯಗಳು ಇರುತ್ತೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ತನ್ಮಾತ್ರಗಳು ಹೀಗೆ ಡಿಫ್ರೆಂಟ್ ಇರುತ್ತೆ. ಎಲ್ಲದಲ್ಲೇನು ಇವನೇ ತುಂಬಿದ್ದಾನೆ, ಒಂದೊಂದು ರೂಪದಿಂದ ಇವನು ತುಂಬಿದ್ದಾನೆ ಅಂದ್ರೆ ಇವನೇ ತುಂಬಿರೋದು ಮಾತ್ರ ಇಲ್ಲ, ಧಾರಕತ್ವ ಮಾತ್ರ ಇಲ್ಲ, ಕವಚದಂತೆ ಇರೋದು ಮಾತ್ರ ಅಲ್ಲ, ಪ್ರೇರಕನೂ ಇದ್ದಾನೆ, ಕೆಲಸಗಳನ್ನು ಮಾಡಿ ಮಾಡಿಸ್ತಾನೆ. ಇಷ್ಟು ಒಂದು ಚಿಂತನೆ ನಾವು ಮಾಡೋವಾಗ ಬಂದ್ರೆ ಏನಾಗತ್ತ, ನಾನು ಏನು ಮಾಡೋದಿಲ್ಲ ಅಂತ ಚಿಂತನೆ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡತ್ತೆ. ಅದನ್ನ ಸಕಲ ದೇಹಗಳಂದ್ರೆ ನನ್ನ ದೇಹದಲ್ಲಿ ಮಾತ್ರ ಇಲ್ಲ, ಎಲ್ಲ ದೇಹದಲ್ಲಿ ಎಲ್ಲ ಜೀವ ಸಮಸ್ತ ಜೀವರಾಶಿಗಳೇನು ಇದ್ದಾನೆ, ಅವರೊಳಗೆ ಇರುವಂತ 76,000 ನಾಡಿಗಳು ಅಲ್ಲಿ ದೇವತೆಗಳು ಎಲ್ಲದ ಒಳಗೇನು ಇವನೇ ಇದ್ದಾನೆ ಸಕಲ ದೇಹಗಳು ಅಂತ ಹಾಗೆ ತಕೊಂಡಿದ್ದೀನಿ. ಯಾಕೆ ಅಂದ್ರೆ ಸ್ವರೂಪ ದೇಹದ ಲಕ್ಷಣಗಳು ಹೇಳುವಾಗ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಅದಕ್ಕೆ ನಾನು ಇದು ಸ್ಥೂಲ ದೇಹ ಮಾತ್ರ, ಸಕಲ ದೇಹಗಳು ಅಂದ್ರೆ ಎಲ್ಲಾ ಪ್ರಾಣಿಗಳು, ಎಲ್ಲ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಮೇನ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಹೇಳ್ತಾರೆ
ಇದು ಪಶುಗಳಲ್ಲೇನೋ ಚಿಂತನೆ ಮಾಡ್ತೀವಿ, ಯಾಕೆಂದ್ರೆ ಆಯುರ್ಯಜ್ಞ ಪ್ರಕರಣ ಬಂದಾಗ ಅಲ್ಲಿ ಅವರು ಪಶು ಬಲಿಯನ್ನ ಕೊಡೋವಾಗ ಅವರು ಈ ಚಿಂತನೆಯನ್ನ ಮಾಡಿದ್ರು ಅಂತ ಚತುರ್ದಶೀಲಿ ಬರುತ್ತೆ. ಚತುರ್ದಶೀಲಿ ಸ್ವರೂಪ ಯಜ್ಞ ಪ್ರಕರಣದಲ್ಲಿ ಹೇಳ್ತಾರೆ. ಸ್ವರೂಪ ಯಜ್ಞ ಪ್ರಕರಣದಲ್ಲಿ ಆ ಒಂದು ಪಶುವನ್ನ ಅವನು ಕೊಡೋವಾಗ ಯಾವ ಚಿಂತನೆ ಮಾಡ್ತಾನಂದ್ರೆ, ಆ ಶಿರಸ್ಸಿನಲ್ಲಿ ನಾರಾಯಣೋ ಮಧ್ಯೆ ವಾಸುದೇವ ಪುಚ್ಛೆ ಸಂಕರ್ಷಣ, ಪುಚ್ಛಂದ್ರ ಪಾದ, ಪುಚ್ಛೆ ಸಂಕರ್ಷಣ ಪಾರ್ಶ್ವಯೋ ಪ್ರದ್ಯುಮ್ನ ಅನಿರುದ್ಧೋ ಅಂತ ಅಲ್ಲಿ ಆ ಒಂದು ಮಾಡೋವಾಗ ಆ ದೇವರನ್ನ ಅಲ್ಲಿನೂ ಚಿಂತನೆ ಮಾಡಿ ದೇವರ ರೂಪವನ್ನ ದೇವರಿಗೆ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಅಗ್ನಿಯಲ್ಲಿ ಅದು ನೋಡಿದ್ದೀವಿ ರೂಪಗಳು. ಸೊ ಹೀಗೆ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡಿಕೊಂಡಾಡುವಂತ ಇದು ಕೀವರ್ಡ್ ಇಲ್ಲಿ, ನೋಡಿಕೊಂಡಾಡು ಅಂತ ಹೇಳ್ತಾರೆ. ಅಂದ್ರೆ ನಾವು ಬರೀ ಓದೋದು ರಿಪೀಟ್ ಮಾಡೋದು ಹೀಗಿಲ್ಲ, ಇದನ್ನ ನೋಡು ಅಂತ. ನೋಡೋದು ಅಂದ್ರೆ ಏನು? ನೋಡೋದು ಅಂದ್ರೆ ನಮ್ಮ ಧ್ಯಾನದಲ್ಲಿ ನಾವು ಜಪ ಮಾಡೋವಾಗಲೋ ಯಾವಾಗಲೋ ಒಂದು 2-3 ಮಿನಿಟ್ಸ್ ಏನಾದ್ರು ಮಾಡೋವಾಗ ಆ ಕಣ್ಣು ಮುಚ್ಚಿಕೊಂಡು ನೋಡು ಅಂದ್ರೆ ಹೊರಗೆ ನೋಡೋದಲ್ಲ, ಹೊರಗೆ ನೋಡೋದು ಅಲ್ಲಿ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ಗೆ ನವನಾರಿ ಕುಂಜರ ಅದು ಹೇಗಿರತ್ತೆ ಅಂಬುದು ಹೊರಗಡೆ ನಮ್ಗೆ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಇವನನ್ನ ನೋಡಬೇಕಂದ್ರೆ ಏನ್ ಮಾಡು ಅಂದ್ರೆ ನಾವು ಕಣ್ಣು ಮುಚ್ಚಿಕೋಬೇಕು. ಕಣ್ಣು ಮುಚ್ಚಿಕೊಂಡು ಒಳಗೆ ವಿ ಹ್ಯಾವ್ ಟು ಗೋ ಇನ್ ದಟ್ ಮೆಡಿಟೇಷನ್ ಹೋಗ್ಬೇಕು, ಧ್ಯಾನಕ್ಕೆ ಹೋಗ್ಬೇಕು. ಧ್ಯಾನಕ್ಕೆ ಹೋಗಬೇಕಂದ್ರೆ ಫಸ್ಟ್ ಧ್ಯಾನ ಬೇಸಿಕ್ ಬರಬೇಕಂದ್ರೆ ಒಂದು ವಿಷಯವನ್ನ ಚೆಂದಾಗ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು ಅಂದ್ರೆ ಸೇಮ್ ಥಿಂಗ್, ಭಗವಂತನ ಕರ್ತೃತ್ವ ನಮ್ಮ ಅಸ್ವತಂತ್ರ ಸ್ಥಿತಿ, ಅಧೀನ ಕರ್ತೃತ್ವ ನಮ್ಮದು, ಅದನ್ನ ತಿಳ್ಕೋಬೇಕು. ನಾನು ಅಂಬೋದು ಏನು ಅಂತ ತಿಳ್ಕೋಬೇಕು. ನಾನು ಅಂಬೋದು ಒಂದು ಟೈನಿ ಡಾಟ್ ನಾನು. ಈ ದೇಹ ಎಲ್ಲವೂ ಭಗವಂತ ಕೊಟ್ಟಿದ್ದು, ಭಗವಂತನೇ ನಡೆಸೋದು. ಇದು ತಿಳ್ಕೊಂಡು ಒಳಗೆ ಕಣ್ಣು ಮುಚ್ಚಿಕೊಂಡು ಆ ಒಂದು ಆ ಥಾಟ್ ಫೋಮ್ ಆಗ್ಬೇಕು. ಫೋಮ್ ಆದಾಗ ಚಿಂತನೆಯಲ್ಲಿ ಅವನ ರೂಪವನ್ನ ನೋಡಬೇಕು. ತಲೆಯಲ್ಲಿ ಕಣ್ಣು ಮುಚ್ಚಿಕೊಂಡ್ರೆ ಒಳಗಿರುವಂತ ಪ್ರಪಂಚ ಕಾಣಬೇಕು. ಅಲ್ಲಿ ತಲೆಯಲ್ಲಿ ನಾರಾಯಣ, ಆ ಒಂದು ರೈಟ್ಲಿ ಬಂದು ಪ್ರದ್ಯುಮ್ನ, ಲೆಫ್ಟ್ಲಿ ಅನಿರುದ್ಧ, ಸೆಂಟರ್ಲಿ ವಾಸುದೇವ, ಪಾದದಲ್ಲಿ ಸಂಕರ್ಷಣ. ಹೀಗೆ ಅವನು ಪೂರ್ತಿ ಕಾಣಬೇಕು. ಸಿಮಿಲರ್ ಟು ವಿರಾಟ ರೂಪ ಅಂತ ತಕೊಳ್ಳಿ. ಆ ಒಂದು ಇದಾನೆ ಅಂತ ಮೂಲ ಯಾಕೆ ಇದು ಹೇಳ್ತಾರಂದ್ರೆ ಈ ಪಂಚರೂಪದಿಂದಲೇ ಎಲ್ಲ ಇತರ ನೆಕ್ಸ್ಟ್ ಬರುತ್ತೆ. ನಾವು ಆಚಮನ ಮಾಡುವಾಗ ಬರುವಂತ ರೂಪಗಳು ಹೇಳ್ತಾ ಹೋಗ್ತಾರೆ. ಸೊ ಫಸ್ಟ್ ಇದೇ ಬೇಸಿಕ್ ಅಂತ ತಿಳ್ಕೋಬೇಕು. ಬೇಸಿಕ್ ಇದೆ, ಈ ರೂಪಗಳಿದೆ, ಈ ರೂಪದಿಂದ ಏನ್ ಮಾಡಿದ್ದಾನೆ ಭಗವಂತ ಸೃಷ್ಟಿಯಲ್ಲಿ. ಇದರಿಂದ ಒಂದೊಂದು ಕ್ರಿಯೆ, ಒಂದೊಂದು ವಿಶೇಷದಿಂದ ಅನೇಕ ರೂಪಗಳು ಹುಟ್ಟತ್ತೆ. ಸೊ ಹೀಗೆ ನೋಡು ಅಂದ್ರೆ ನಮ್ಮ ಕಣ್ಣು ಮುಚ್ಚಿಕೊಂಡು ಒಳಗೆ ನೋಡಬೇಕು. ಆಮೇಲೆ ನಮ್ಮ ಸಾಧನೆ ಜಾಸ್ತಿ ಆಗ್ತಾ ಹೋದ್ರೆ ಆ ಒಂದು ಒಳಗೆ ನೋಡುವಂತ ಆ ಕಣ್ಣು ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇವಾಗ ಒಳಗೆ ನೋಡೋದು ಅಂದ್ರೆ ಏನು? ಮನಸ್ಸಿನಿಂದ ನೋಡೋದು. ಆಮೇಲೆ ಮನಸ್ಸನ್ನು ಸ್ತಬ್ಧಗೊಳಿಸಬೇಕು. ಮನಸ್ಸನ್ನು ಮುಚ್ಚಿ ಆ ಜ್ಞಾನದಿಂದ ಆಚೆ ಹೋದಾಗ ನಮ್ಗೆ ಜ್ಞಾನ ಚಕ್ಷು ಓಪನ್ ಆಗುತ್ತೆ. ಆ ಜ್ಞಾನ ಚಕ್ಷುವಿಂದ ದಾಸರ್ ನೋಡಿದ್ದು ಈ ಮನಸ್ಸಿನ ಚಕ್ಷುವಿಂದ ಅವ್ರು ನೋಡ, ಬಾಹ್ಯ ಚಕ್ಷು ಮುಚ್ಚಿಕೊಳ್ತೀವಿ, ಮನಸ್ಸಿನ ಚಕ್ಷುವಿಂದ ನಾವು ನೋಡ್ತೀವಿ, ಆ ಕನಸು ಮುಂತಾದೆಲ್ಲ ಬರತ್ತಲ್ಲ ಮನಸ್ಸಿನ ಚಕ್ಷುವಿಂದ ನೋಡ್ತೀವಿ, ಅದನ್ನು ಮುಚ್ಚಿಕೊಂಡು ಹೋದಾಗ ಕೊನೆಯಲ್ಲಿ ಜ್ಞಾನದ ಚಕ್ಷು, ಈ ಜೀವದ ಸ್ವರೂಪದ ಆ ಜ್ಞಾನದಿಂದ ಭಗವಂತನ ನೋಡಬೇಕು. ಅದನ್ನೇ ಹೇಳ್ತಾ ಇದ್ದಾರೆ, ಪಂಚಾತ್ಮಕನ ರೂಪವ ನೋಡು, ಹಾಗೆ ನೋಡುವಾಗ ಕೊಂಡಾಡು ಅಂತ ಹೇಳ್ತಾರೆ. ಅವರು ನಿಜವಾಗ್ಲೂ ಆ ಒಂದು ಜ್ಞಾನ ದೃಷ್ಟಿಯಿಂದ ತನ್ನ ಒಳಗಡೆ ಇರುವಂತಹ ಭಗವಂತನ ದರ್ಶನ ಮಾಡಿಕೊಂಡ್ರು. ಸೊ ಅದನ್ನ ಕೊಂಡಾಡ್ತಾರೆ. ಯಾಕೆ ಕೊಂಡಾಡ್ತಾರೆ ಅಂದ್ರೆ ಈ ಒಂದು ಥಾಟ್ ಬಂದಾಗ ಯಾವ್ದು ಮಾಡಿದನ್ನು ಅವನೇ ಮಾಡ್ತಾ ಇದ್ದಾನೆ ಅಂಬೋ ಥಾಟ್ ಬಂದ್ಬಿಡುತ್ತೆ. ಸೊ ಅವನ ವ್ಯಾಪಾರಗಳು, ಬಿಂಬನ ಕ್ರಿಯೆಯನ್ನ ಎಲ್ಲಾ ಕಡೆನೂ ಅವರು ನೋಡ್ತಾರೆ. ಹೀಗಂತಿಲ್ಲ, ನಾವು ನಮ್ಮ ಲೆವೆಲ್ಲಿ ಬಿಂಬನ ಕ್ರಿಯೆ, ಇವಾಗ ಮುಂಚೆ ಯಾರೋ ಹೇಳಿದ್ರು ಈ ಒಂದು ಆರಾಧನೆಗಳು ಬಂದಾಗ ನಾವು ಇದು ವಾದಿರಾಜರ ಆರಾಧನೆ, ವ್ಯಾಸರಾಯರ ಆರಾಧನೆ ಮುಂತಾದೆಲ್ಲ ನಾವು ಮಾಡುವಾಗ ಓ ಇದು ವ್ಯಾಸರಾಯರ ಜೀವನ ಚರಿತ್ರೆ ಅಂತ ಹೊಡ್ತೀವಿ, ವಾದಿರಾಜರ ಜೀವನ ಚರಿತ್ರೆ ಅಂತ ಓದ್ತೀವಿ, ಇವರು ಹೀಗೆ ಮಾಡಿದ್ವಿ ಹೀಗೆ ಹಾಗೆ ಅಂತ. ಸೊ ಅಲ್ಲಿ ನಾವು ಏನ್ ಮಾಡ್ತಾರೆ, ನಾವು ಹೀಗೆ ನೋಡ್ತೀವಿ, ಅವ್ರುಗಳು ಹೇಗೆ ನೋಡ್ತಾರಂದ್ರೆ ಆ ವಾದಿರಾಜರ ಚರಿತ್ರೆ ಇಲ್ಲ, ಅದು ವ್ಯಾಸರಾಯರ ಚರಿತ್ರೆ ಇಲ್ಲ, ಅಲ್ಲಿ ಆ ಜೀವನದಲ್ಲಿ ಇರುವಂತ ಬಿಂಬನ ಜೀವನ ಚರಿತ್ರೆ ಇದು. ಆ ಬಿಂಬ ಈ ಜೀವನದಲ್ಲಿ ವಾಸನಾ ಬಿಂಬನಾಗಿ ಈ ಜೀವನದಲ್ಲಿ ಬಂದು ಈ ತರ ಎಲ್ಲ ಮಾಡಿದ್ದ ಅಂತ ಎಲ್ಲಿನೂ ಏನೇನ್ ನೋಡಿದ್ರು ಅಲ್ಲಿ ಭಗವಂತನ ಈ ಒಂದು ಪಂಚರೂಪ ಭಗವಂತನ ಕ್ರಿಯೆಗಳನ್ನ ನೋಡ್ತಾ ಇದ್ರು. ಸೊ ಎಲ್ಲಾ ಕಡೆನೂ ಭಗವಂತನದೇ ಅವ್ರು ನೋಡ್ತಾ ಇದ್ರು. ಸೊ ಆದ ಕಾರಣ ಇದನ್ನ ಕೊಂಡಾಡ್ತಾ ಇದ್ರು, ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಮಾಡ್ತಾನಂತ. ಸೊ ಹೀಗೆ ರೂಪವ ನೋಡು ಕೊಂಡಾಡು ಅಂತ ಹೇಳ್ತಾರೆ. ಇದೇ ಈ ಒಂದು ಉಪಾಸ ಇದು ಒಂದು ನಾಲೆಡ್ಜ್ ಅನ್ನ ಹೇಗೆ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಇದು ಚಿಂತನೆ ಮಾಡ್ತಾ ಬಂದ್ರೆ ಇದು ನೋಡು ಅಂತ ಹೇಳಿದ್ದಾರೆ. ನೋಡ್ತಾ ನೋಡ್ತಾ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಭಗವಂತನ ನೋಡೋದು ಒಂದು, ಕಣ್ಣು ಮುಚ್ಕೊಂಡು ನಾವು ಧ್ಯಾನದಲ್ಲಿ ಹೀಗೆ ನೋಡೋದು, ಆಮೇಲೆ ಅದಲ್ಲಿ ಚಿಂತನೆ ಅಂದ್ರೆ ನಾವು ಮಾಡುವಂತ ಕೆಲಸಗಳಲ್ಲಿ ಆ ಚಿಂತನೆ ಹೇಗಿರ್ಬೇಕು ಸೇಮ್. ಅದಕ್ಕೆ ಈ ಪದ್ಯ 16th pad, 17th pad ಆಲ್ಮೋಸ್ಟ್ ಐಡೆಂಟಿಕಲ್ ಆರ್ ಸೇಮ್ ಅನ್ನೋ ಕೆಲವು ಕಾಮೆಂಟೇಟರ್ಸ್ ಕೊಟ್ಟಿದ್ದಾರೆ, ಅದು ನೋಡೋಣ. ಇಲ್ಲಿ ಬಂದು ಹೇಳ್ತಾರೆ, ತನು ವಿಶಿಷ್ಟ ದೀಪ ನಾರಾಯಣನು ಕಟಿಪಾದಾಂತ ಶಂಕರು ಶನನು ಶಿರ ಜಗನಾಂತ ವಾಗಿಹ ವಾಸುದೇವಾಖ್ಯ ಅನಿಮಿಶೇಷ ನಿರುದ್ಧ ಪ್ರದ್ಯುಮ್ನನು ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಾಳ್ಪರಿಗುಂಟೆ ಮೈಲಿಗೆ ವಿಧಿ ನಿಷೇಧಗಳು ಅಂತ ಹೇಳ್ತಾರೆ. ಈ ಚಿಂತನೆ ಮಾಡೋರಿಗೆ ಏನು ಆಗತ್ತೆ ಅಂತ ಹೇಳ್ತಾರೆ. ಇದೇ ಪದ್ಯ ತನು ವಿಶಿಷ್ಟದಿ. ಇಲ್ಲಿ ತನು ವಿಶಿಷ್ಟದಿ ಅಂತ ಈ ಪದ್ಯಕ್ಕೆ ಈ ಒಂದು ವಿಶಿಷ್ಟ ತನು ಅಂದ್ರೆ ದೇಹದಲ್ಲಿ ವಿಶಿಷ್ಟವಾಗಿ ಅಂತ ಹೇಳ್ತಾರೆ. ಈ ವಿಶಿಷ್ಟವಾದದ್ದು ಅಂತ ನೋಡಿದಾಗೆ ಒಂದು ಕೆಲವರು ಇದನ್ನ ವಿಶಿಷ್ಟವಾದದ್ದು ಅಂದ್ರೆ ತನುವಿನಲ್ಲಿ ಶ್ರೇಷ್ಠವಾದದ್ದು ಉತ್ತಮ ಅಂಗ ಯಾವುದು ಅಂದ್ರೆ ತಲೆ. ಹಾಗೆ ತಗೊಂಡ್ರೆ ಪ್ರೀವಿಯಸ್ ಪದ್ಯದಲ್ಲಿ ಇದನ್ನೇ ಅದು ರಿಪೀಟ್ ಆಗಿದೆ ನೋಡಿ. ತನು ವಿಶಿಷ್ಟದಿ ಎಂಬುದು ತಲೆ ಅಂತ ತಕೊಂಡು ತನು ವಿಶಿಷ್ಟದಲ್ಲಿ ಇಪ್ಪ ನಾರಾಯಣನು, ಆಮೇಲೆ ಕಟಿಪಾದ ಅಂತ ಸಂಕರ್ಷಣನು, ಕಟಿನಿಂದ ಪಾದ ತನಕ ಸಂಕರ್ಷಣ ಇದ್ದಾನೆ, ಮತ್ತು ಶಿರ ಜಗನಾಂತವಾಗಿ ಶಿರ ತಲೆಯಿಂದ ಜಗನ ಅಂದ್ರೆ ಸೊಂಟ. ಸೊ ಇನ್ ಬಿಟ್ವೀನ್ ಇರೋದು ವಾಸುದೇವನು, ಆಮೇಲೆ ಅನಿಮಿಶೇಷನ ಅನಿರುದ್ಧ ಪ್ರದ್ಯುಮ್ನ ಎಡದಿ ಬಲಭಾಗದಲ್ಲಿ. ಸೊ ಅನಿರುದ್ಧ ಎಡಭಾಗದಲ್ಲಿ, ಬಲಭಾಗದಲ್ಲಿ ಪ್ರದ್ಯುಮ್ನ. ಸೊ ಆಲ್ಮೋಸ್ಟ್ ಅದು ಸೇಮ್ ಆಯ್ತು. ಹೀಗೆ ಮೋಸ್ಟ್ ಆಫ್ ದ ಕಾಮೆಂಟೇಟರ್ಸ್ ಹ್ಯಾವ್ ಟೇಕನ್ ಇಟ್ ಲೈಕ್ ದಟ್. ಇನ್ನೂ ಕೆಲವರು ಹಾಗೆ ವ್ಯಾಖ್ಯಾನ ಮಾಡ್ತಾರಂದ್ರೆ ಮುಂಚೆ ಅದು ಹೇಳಾಯ್ತು, ಅದು ಹೇಳಿದ್ದನ್ನ ಇನ್ನೊಂದು ಮುಖದಿಂದ ಉಪಾಸನೆ ಅಂತ ಹೇಳ್ತಾರೆ. ಇದು ಯಾಕೆ ಇನ್ನೊಂದು ಮುಖ ಹೇಳ್ತಾರಂದ್ರೆ ಉಪನಿಷತ್ತುಗಳಲ್ಲಿ ಸ್ವಲ್ಪ ವೇರಿಯೇಷನ್, ದೇವರ ಚಿಂತನೆ ಸ್ವಲ್ಪ ವೇರಿಯೇಷನ್ ಬಂದಿದೆ. ಫಾರ್ ಎಕ್ಸಾಂಪಲ್, ಈ ಒಂದು ಪುರುಷ ಮೇಧ ಮಾಡುವಾಗ ಅದೇ ಸ್ವರೂಪ ಯಜ್ಞ ಪ್ರಕರಣದಲ್ಲಿ ಬಂದಾಗ ಅಲ್ಲಿ ಒಂದು ಉಪಾಸನೆಯನ್ನು ಹೇಳ್ತಾರೆ. ಅಂದ್ರೆ ಒಂದು ಯಜಮಾನ ಅಂದ್ರೆ ಪಶು ಒಂದು ಹೋಮ ಮಾಡುವಂತ, ಹೋಮಿಸುವ ವಸ್ತು ಅಲ್ಲ, ಹೋಮ ಮಾಡುವನಲ್ಲಿ ಭಗವಂತ ಯಾವ ರೂಪದಿಂದ ಇದ್ದಾನಂದ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. 5 ರೂಪಗಳು ಸ್ವಲ್ಪ ವ್ಯತ್ಯಾಸದಿಂದ ಅಲ್ಲಿ ಅಲ್ಲಿ ಕೊಡ್ತಾರೆ ಅವರು. ಅಲ್ಲಿ ಬಂದು ಪೂರ್ವ ಭಾಗದಲ್ಲಿ ಅಂದ್ರೆ ಪೂರ್ವ ಭಾಗ ಅಂದ್ರೆ ತಲೆಯಲ್ಲಿ ನಾರಾಯಣ, ಆಮೇಲೆ ಸೈಡ್ ಎರಡು ಕಡೆಯಲ್ಲಿ ವಾಸುದೇವ ಮತ್ತು ಸಂಕರ್ಷಣ ಕೊಟ್ಟಿದ್ದಾರೆ, ಕೊಟ್ಟರು ಮತ್ತು ಪೃಷ್ಠಭಾಗದಲ್ಲಿ ಪ್ರದ್ಯುಮ್ನ ಅಂದ್ರೆ ಕೆಳಗಡೆ ಅಪಾದದಲ್ಲಿ ಪ್ರದ್ಯುಮ್ನ, ಇಲ್ಲಿ ಸೆಂಟರ್ಲಿ ಯಾರು ಅಂದ್ರೆ ಅನಿರುದ್ಧನನ್ನ ಮಧ್ಯದಲ್ಲಿ. ಸೊ ಹೀಗೆ ಸ್ವಲ್ಪ ವ್ಯತ್ಯಾಸಗಳು ಮಾಡುವಂತ ಯಜಮಾನನಲ್ಲಿ ಸ್ವಲ್ಪ ಈ ಪಂಚರೂಪದಲ್ಲಿ ವ್ಯತ್ಯಾಸ ಇದೆ. ಸೊ ಆದ ಕಾರಣದಿಂದ ಈ ಪದ್ಯದಲ್ಲಿ ಇನ್ನೊಂದು ಮುಖವನ್ನು ತೋರಿಸಲಿಕ್ಕೆ ತನು ವಿಶಿಷ್ಟದಿ ಅಂತ ಹೇಳುವಾಗ ಇಲ್ಲಿ ಯಾವ್ದನ್ನ ತಗೊಳ್ತಾರಂದ್ರೆ ತನು ವಿಶಿಷ್ಟದಿ ಅಂದ್ರೆ ವಿಶೇಷವಾಗಿ ಒಂದು ಖಂಡ ಅಖಂಡ ರೂಪವನ್ನ ತಗೊಳ್ತಾರೆ. ಅಂದ್ರೆ ನಾರಾಯಣ ಅಂಬೋದು ಇಡೀ ದೇಹದಲ್ಲಿ ತುಂಬಿದ್ದಾನೆ ಅಂತ ತಗೊಳ್ತಾರೆ. ಇಡೀ ದೇಹದಲ್ಲಿ ಪೂರಾ ನಾರಾಯಣನೇ ಇದ್ದಾನಂತೆ. ಸೊ ವಿಶಿಷ್ಟದಿ ಎಂಬುದನ್ನ ಪೂರ್ತಿ ದೇಹ ಅಂತ ತಗೊಂಡು ತನು ವಿಶಿಷ್ಟದಿ ಇಪ್ಪ ನಾರಾಯಣನು ಕಟಿಪಾದ ಅಂತ ಹಿಂದೆ ಕಟಿಪಾದ ಅಂತ ಹೇಳುವಾಗ ಫ್ರಮ್ ಹಿಪ್ ಟು ಫುಟ್ ಅಲ್ಲಿ. ಸೊ ದೇಹವನ್ನ ಇವಾಗ ಹೋಲ್ ತಗೊಂಡು ದೆನ್ ಇಟ್ ಮೇಕ್ಸ್ ಇಟ್ ಇನ್ ಟು ಹಾಫ್, ಟಾಪ್ ಪೋರ್ಷನ್ ಬಾಟಮ್ ಪೋರ್ಷನ್, ಕಟಿಗೆ ಕೆಳಗೆ ಕಟಿಗೆ ಮೇಲೆ. ಕಟಿಗೆ ಕೆಳಗೆ ಮಾಡುವಾಗ ಸಂಕರ್ಷಣೆ ಇಟ್ಕೊಳ್ತಾರೆ, ಯಾಕಂದ್ರೆ ಪಾದದಲ್ಲಿ ಜನರಲ್ಲಿ ಸಂಕರ್ಷಣ ಇಟ್ಕೊಳ್ತಾರೆ, ಪುಚ್ಚಂ ಪ್ರತಿಷ್ಠಾ ಅಂತ ಅಲ್ಲಿ ಸಂಕರ್ಷಣ ಇಟ್ಕೊಳ್ತಾರೆ. ಕಟಿಗೆ ಮೇಲೆ ಇರುವಂತಹ ಭಾಗದಲ್ಲಿ ಬಂದು ವಾಸುದೇವನನ್ನ ಇಟ್ಕೊಳ್ತಾರೆ. ಅಲ್ಲಿ ಶಿರ ಜಗನ ಅಂತಂದ್ರೆ ಶಿರ ಅಂದ್ರೆ ಟಾಪ್ ಆಫ್ ದ ಹೆಡ್ ಟು ಹಿಪ್, ಜಗನ ಅಂದ್ರೆ ಹಾಕಿ ಸೊಂಟ. ಅಲ್ಲಿ ದಟ್ ಪೋರ್ಷನ್ ಲಿ ಬಂದು ವಾಸುದೇವನು ಅಂತ ಹೇಳ್ತಾರೆ. ಆಮೇಲೆ ಸೈಡ್ಸ್ ಲಿ ಲೆಫ್ಟ್ ಅಂಡ್ ರೈಟ್ ಲಿ ಅನಿರುದ್ಧ ಪ್ರದ್ಯುಮ್ನ, ಹೀಗೆ ಸ್ವಲ್ಪ ಚೂರು ವ್ಯತ್ಯಾಸ ಮಾಡಿ ಕೊಡ್ತಾರೆ. ಯಾಕೆ ಅಂದ್ರೆ ಅವನು ಬಂದು ಖಂಡರೂಪದಲ್ಲಿ ಯಾಕೆ ಈ ತರ ಉಪಾಸನೆ ಕೊಡ್ತಾರಂದ್ರೆ ಅವನು ಒಂದೊಂದು ಪಾರ್ಟ್ ಪಾರ್ಟ್ ಅಂತ ಚಿಂತನೆ ಬೇಡ, ಎಲ್ಲಾ ಕಡೆನು ಅವನೇ ಕಂಪ್ಲೀಟ್ ಆಗಿ ಅಖಂಡ ರೂಪದಿಂದ ಈ ದೇಹದಲ್ಲಿ ನಾರಾಯಣನ ಇದ್ದಾನೆ. ಆ ನಾರಾಯಣನಿಂದ ಒಂದೊಂದು ಕಡೆ ಅವನು ಒಂದೊಂದು ತರ ಕಾಣಿಸ್ತಾ ಇದ್ದಾನಂತ ಈ ತರ ಉಪಾಸನೆಯನ್ನ ಹೇಳ್ತಾರೆ. ಇಲ್ಲಿ ಹೇಳುವಾಗ ಒಂದು ವಿಶೇಷ ಇನ್ನೊಂದು ವ್ಯತ್ಯಾಸ ಏನ್ ಹೇಳ್ತಾರೆ ಅಂದ್ರೆ, ಸಿಕ್ಸ್ಟೀನ್ತ್ ಬಂದು ದೇವರ ಚಿಂತನೆ ಹೇಗೆ ದೇವರು ಹೇಗಿದ್ದಾನೆ ಅಂತ ತೋರಿಸಿದ್ದಾರೆ. ಸೆವೆಂಟೀನ್ತ್ ಬಂದು ಅದನ್ನ ಚಿಂತನೆ ಹೇಗೆ ಮಾಡಬೇಕು ಆಮೇಲೆ ಫಲ ಏನು ಅಂತ, ಇದು ಒಂದು ಮುಖ. ಇನ್ನೊಂದು ಮುಖ ಬಂದು ಸಿಕ್ಸ್ಟೀನ್ತ್ಲಿ ಹೇಳಿದ್ದನ್ನೇ ಸೆವೆಂಟೀನ್ತ್ಲಿ ಹೇಳಿದ್ದಾರೆ. ಸಿಕ್ಸ್ಟೀನ್ತ್ಲಿ ಹೇಳಿದ್ದು ಭಗವಂತ ಹೇಗಿದ್ದಾನೆ ಅಂತ ಒಂದು ಸ್ಥೂಲ ಚಿತ್ರನ ಕೊಟ್ಟುಬಿಟ್ಟು, ಸೆವೆಂಟೀನ್ಲಿ ಚಿಂತನೆ ಬರುವಾಗ ಅನಿಮಿಷೇಷನ್ ಅಂತ ಇದ್ದಾನೆ ಅಂದ್ರೆ ಬರೀ ದೇವರನ್ನ ಚಿಂತನೆ ಇಲ್ಲ, ಈ ದೇಹದಲ್ಲಿ ಎಲ್ಲಾ ದೇವತೆಗಳನ್ನು ತತ್ವಾಭಿಮಾನಿ ದೇವತೆಗಳನ್ನೂ ನೀವು ಇಟ್ಟುಕೊಳ್ಳಿ ಅಂತ ಹೇಳಿದ್ರು. ಯಾಕಂದ್ರೆ ನೆಕ್ಸ್ಟ್ ವರ್ಷ್ ಅಂದ್ರೆ 18th ಇಂದ ಆ ಒಂದು ತತ್ವಾಭಿಮಾನಿ ದೇವತೆಗಳಲ್ಲಿ ಇರುವಂತ ವಿಶೇಷ ರೂಪಗಳನ್ನ ಹೇಳ್ತಾ ಹೋಗ್ತಾರೆ. 24 ತತ್ವಗಳು ಹೇಳ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಅದೊಂದು ಹಿಂಟ್ ಮಾಡಿ ಇಲ್ಲಿ ದೇವತೆಗಳು ಇದ್ದಾರೆ, ದೇವತೆಗಳೊಳಗೆ ಚಿಂತನೆ ಮಾಡಿ ಅಂತ ಒಂದು ರಫ್ ಆಗಿ ಕೊಡ್ತಾ ಇದ್ದಾರಂತೆ. ಅದು ಒಂದು ಹೇಳ್ತಾರೆ. ಇನ್ನೊಂದು ಮೆಥಡ್ ಇಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ. 16th ಏನು 17th ಚೂರು ವ್ಯತ್ಯಾಸ ಇದೆ. 17th ಬರುವಾಗ ಅಖಂಡವಾಗಿ ನಾರಾಯಣ ಇದ್ದಾನೆ, ಖಂಡ ಖಂಡವಾಗಿ ಈ ನಾಲ್ಕು ರೂಪಗಳು ಕರೆಸ್ಪಾಂಡ್ಸ್ ಟು ದ ಪದ್ಯ ಅಲ್ಲಿ ಚತುಷ್ಟಯಗಳಲ್ಲಿ ಅಂತ ಬಂದಿದೆಲ್ಲ ಆ ನಾಲ್ಕು ರೂಪಗಳು ಇಲ್ಲಿ ಇಟ್ಟುಕೊಳ್ಳಿ. ಹೋಲಾಗೆ ನಾರಾಯಣ ನೀವು ನಾರಾಯಣ ಇಟ್ಟುಕೊಳ್ಳಿ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಸೊ ಇದು ಈ ಉಪಾಸನೆ ಚಿಂತನೆ ನಾವು ಬಂದು ಓದೋದಲ್ಲ, ತಿಳ್ಕೊಳ್ಳೋದು ಮಾತ್ರ ಇಲ್ಲ, ಕಣ್ಣು ಮುಚ್ಚಿ ಒಳಗಡೆ ಆ ಒಂದು ನಾವು ಪೂಜೆ ಆಶಮನ ಏನಾದ್ರು ಮಾಡುವಾಗ ಗುರುಮಂತ್ರ ಜಪ ಅಟ್ಲೀಸ್ಟ್ ಮಾಡುವಾಗ ಕಣ್ಣು ಮುಚ್ಚಿ ಒಂದು ನಿಮಿಷ ನಾವು ಧ್ಯಾನ ಮಾಡ್ಲಕ್ಕೆ ಮುಂಚೆ ನನ್ನ ದೇಹದಲ್ಲಿ ಇವನು ಇದ್ದಾನೆ ಅಂತ ಒಂದು ಇಟ್ಸ್ ಅ ವೆರಿ ಈಸಿ ಒನ್ ಅದನ್ನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಫಲ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಅನಿಮಿಷೇಷ ನಿರುದ್ಧ ಪ್ರದ್ಯುಮ್ನ ಎಡಬಲ ಭಾಗಗಳಲ್ಲಿ ಚಿಂತನೆಯ ಮಾಡ್ತಾರೆ. ಇದನ್ನ ಬಂದು ಚಿಂತನೆ ಮಾಡಬೇಕು ಅಂತ. ಚಿಂತನೆ ಮಾಡಬೇಕು ಅಂದ್ರೆ ಬರೀ ಕಣ್ಣು ಮುಚ್ಕೊಂಡು ಮೇಲೆ ನಾರಾಯಣ ಹೀಗಿಲ್ಲ, ಮಾಡೋವಾಗ ಅಟ್ಲೀಸ್ಟ್ ನಮ್ಮ ಲೆವೆಲ್ಗೆ ಏನು ಗುಣಗಳು ಕಾಣಿಸುತ್ತೋ, ನಾರಾಯಣ ದೋಷರಹಿತ ಗುಣಪೂರ್ಣ, ಈ ಸ್ಥೂಲವಾದ ಚಿಂತನೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೋದು. ಇನ್ಸೈಡ್ ವರ್ಡ್ಸು ಒಂದೊಂದು ಅಕ್ಷರ ಒಡೆದೂ ನೋಡಬಹುದು. ನಾರಾಯಣ ವಾಸುದೇವ ಹೇಳಿದೆ. ಸಂಕರ್ಷಣ ಅಂತ ನೋಡಿ, ಸಂಕರ್ಷಣ ಬರೋದು ಕೃಷ್ಣ ಬರೋದು ಮೋರ್ ಆರ್ ಲೆಸ್ ಸೇಮ್, ಆಕರ್ಷಣ ಮಾಡ್ತಾನೆ, ನಿಯಮೇನ ಆಕರ್ಷಣ ಮಾಡ್ತಾನೆ ಚಂದ. ಇದು ಸಂಕರ್ಷಣ ಚಂದಾಗೆ ತನ್ನ ಕಡೆಗೆ ಸೆಳೆಯುತ್ತಾನೆ ನಮ್ಮನ್ನ ಅಂತ. ಇನ್ನೊಂದು ನಮ್ಮಲ್ಲಿ ಇರುವಂತ ಪಾಪಗಳನ್ನೆಲ್ಲ ಸೆಳೆದು ಬಿಟ್ಟು ನಮ್ಮನ್ನ ತನ್ನ ಕಡೆಯಲ್ಲೇ ಸೆಳೆಯುತ್ತಾನಂತ. ಸಮ್ಯಕ್ ಅದಕ್ಕೆ ಸಂಕರ್ಷಣ. ಆಮೇಲೆ ಬರೀ ಕೃಷ್ಣ ಅಂತ ಬರುವಾಗ್ಲೂ ಅದು ಕೃಷ್ಣ ಅದೇ ಅರ್ಥನೇ ಬರುತ್ತೆ. ನಿಯಮೇ ಆಕರ್ಷಣೆ ಮಾಡುವನು ಚಂದಾಗಿ ಆಕರ್ಷಣೆ ಮಾಡ್ತಾನೆ, ಪಾಪಗಳನ್ನ ತೆಗಿತಾನೆ, ನಮ್ಮನ್ನ ತನ್ನ ಎಡೆಗೆ ಕರ್ಕೊಂಡು ಹೋಗ್ತಾನೆ. ಸೊ ಈ ಚಿಂತನೆ ಸಂಕರ್ಷಣ ಅಂಬೋದು ಬರುತ್ತೆ. ಆಮೇಲೆ ಪ್ರದ್ಯುಮ್ನ ಅಂದ್ರೆ ಆ ಬೆಳಕು, ಪ್ರಕೃಷ್ಟ ದ್ಯುಮ್ನ ನಮ್ಮಿಂದ ಕೆಲಸಗಳನ್ನ ಮಾಡಿಸ್ತಾನೆ. ಆಮೇಲೆ ಆ ಬೆಳಕನ್ನ ಕೊಡ್ತಾನೆ, ಎಲ್ಲ ಕಡೆನು ಬೆಳಕನ್ನ ಕೊಡೋದು ಅಂದ್ರೆ ಏನು, ತನ್ನ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಾನೆ, ಅದೇ ಬೆಳಕು. ಆ ಬೆಳಕನ್ನ ಕೊಡ್ತಾನೆ. ಅನಿರುದ್ಧ ಅಂದ್ರೆ ನಾವು ಮಾಡುವಂತ ಸಾಧನೆಯಲ್ಲಿ ನಿರೋಧ ಅಂದ್ರೆ ತಡೆಗಳು ಇಲ್ಲಾಂಗೆ ಮಾಡ್ತಾನೆ. ಈ ಸಾಧನೆ ದಿನಾಗ್ಲೂ ಆಗ್ಬೇಕು ನಮ್ಗೆ, ಅದಕ್ಕೆ ತಡೆ ಇಲ್ಲಾಂಗೆ ಮಾಡ್ತಾನೆ. ಸ್ಥೂಲವಾಗಿ ಈ ಒಂದು ಮೀನಿಂಗ್ ತಿಳ್ಕೊಂಡ್ರೂ ಆಯ್ತು ನಮ್ಗೆ. ಇದು ತಿಳ್ಕೊಂಡು ನಾವು ಚಿಂತನೆ ಮಾಡ್ಪರಿಗೆ ಈ ತರ ಬಂದು ಚಿಂತನೆಯ ಮಾಡ್ಪರಿ ಗುಂಟೆ ಮೈಲಿಗೆ ವಿಧಿ ನಿಷೇಧಗಳು ಅಂತ ಹೇಳ್ತಾರೆ. ಅಂದ್ರೆ ಈ ತರ ಚಿಂತನೆ ಇರೋರಿಗೆ, ಚಿಂತನೆ ಅಂದ್ರೆ ಸುಮ್ಮನೆ ನಾವು ಏನೋ ಹೇಳಿ ಮಾಡೋದಲ್ಲ, ಈ ತರ ಚಿಂತನೆ ಮಾಡುತ್ತಾ ಕೆಲಸವನ್ನ ಮಾಡಿದ್ರೆ ಮೈಲಿಗೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಮೈಲಿಗೆ ಇಲ್ಲ, ಮೈಲಿಗೆ ಯಾಕೆ ಇಲ್ಲ ಅಂದ್ರೆ ನಾನು ಮಾಡ್ತಾ ಬರೀ ಚಿಂತನೆ ಅಂತಿಲ್ಲ, ಇದ್ದಾನೆ ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಒಂದೊಂದು ಕೆಲಸದಲ್ಲಿನೂ ಅವನೇ ಮಾಡುತ್ತೆಲ್ಲಿಂಗ್ ಸಂಬಡಿ ಅದು ಬರಬೇಕು, ಮೆಲ್ಲ ಮೆಲ್ಲ ಬರತ್ತ, ಇಟ್ಸ್ ವೆರಿ ಡಿಫಿಕಲ್ಟ್. ಆ ಚಿಂತನೆಯಿಂದ ಮಾಡಿದಾಗೆ, ಅಂದ್ರೆ ಸ್ವಾರ್ಥಕ್ಕೋಸ್ಕರ ಮಾಡೋದೇ ಇಲ್ಲ, ಭಗವಂತ ಮಾಡಿ ಮಾಡಿಸ್ತಾನ ಅಂಬೋ ಚಿಂತನೆ ಸ್ವಾಭಾವಿಕವಾಗ ಅಲ್ಲಿ ಬಂದಾಗ ಮೈಲಿಗೆ ಎಲ್ಲಿಂದ ಬರುತ್ತ ಅಂತ ಹೇಳ್ತಾರೆ. ದೇವರ ಚಿಂತನೆ ಬಂದಾಗ, ದೇವರು ಬಂದು ಕೂತ್ ಬಿಟ್ಟಿದ್ದ, ದೇವರು ಮಾಡಿಸ್ತಾ ಇದ್ದ ಅಂದ್ರೆ ಮೈಲಿಗೆ ಬರೋದೇ ಇಲ್ಲ ಅಂತ. ಅಂದ್ರೆ ಅಲ್ಲಿ ಇನ್ನೊಂದು ಅರ್ಥ ಏನ್ ಹೇಳ್ತಾರಂದ್ರೆ, ನೋಡು ಅಂತ ಹೇಳಿದ್ದಾರೆ. ತರ ನೋಡಿದ್ದವರಿಗೆ ಇಫ್ ಯು ಆರ್ ಏಬಲ್ ಟು ಡೂ ಇಟ್, ಮೈಲಿಗೆ ಇಲ್ಲ. ಅಥವಾ ಸೀದಾ ಸ್ಟ್ರೇಟ್ ಫಾರ್ವರ್ಡ್ ಬೋಲ್ಡ್ ಮೀನಿಂಗ್ ತಕೊಂಡ್ರೂ ಆಗತ್ತೆ. ಆ ತರ ಮಾಡೋರಿಗೆ ಆ ತರ ಚಿಂತನೆ ಇರೋವಾಗ ಮೈಲಿಗೆ ಆಗೋದಿಲ್ಲ. ಅದೇ ನೀವು ಜಪ ಏನಾದ್ರು ತೀವ್ರವಾಗಿ ಏನೋ ಮಾಡ್ತಾ ಇರೋವಾಗ, ಆ ಚಿಂತನೆಯಲ್ಲಿಯೇ ನೀವು ಇರೋವಾಗ, ಏನೋ ಮುಂದೆಯಿಂದ ಏನೋ ಆಯ್ತು ಅಂದ್ರೂ ಪೂರ್ತಿ ಸ್ನಾನ ಅದು ಇದು ಮಾಡ್ಕೊಂಡು ಬರಬೇಕಾಗೇ ಇಲ್ಲ, ಅವನ ಚಿಂತನೆ ಕಂಟಿನ್ಯೂಸ್ ಆಗಿದ್ದಾರೆ. ಸೊ ಮೈಲಿಗೆ ಇಲ್ಲ, ವಿಧಿ ನಿಷೇಧಗಳು ಇಲ್ಲ ಅಂತ ಹೇಳ್ತಾರೆ. ವಿಧಿ ನಿಷೇಧಗಳು ಇಲ್ಲ ಅಂತ ಹೇಳಿದ್ರೆ ಏನ್ ಬೇಕಾರ ಮಾಡಬಹುದಾ? ಅಂದ್ರೆ ವಿ ಹಾವ್ ಟು ನೋ ದಟ್ ದೇವರೇ ಮಾಡಿ ಮಾಡಿಸ್ತಾನ ಅಂತ ನಮ್ಗೆ ಚಿಂತನೆ ಬಂದಾಗ ಆ ಪ್ರೇರಣೆಯಿಂದ ತಪ್ಪು ಕೆಲಸಗಳು ಆಗೋದೇ ಇಲ್ಲ. ದಟ್ ಈಸ್ ಆಲ್ಸೋ ಎ ಫ್ಯಾಕ್ಟ್. ಅದು ಒಂದು. ಇನ್ನೊಂದು, ಹಾಗಿರೋವಾಗೆ ಇವಾಗ ಇಲ್ಲಿ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಇದು ನಾವು ನಮ್ಮ ಲೆವೆಲ್ಲಿ ಅಂದ್ರೆ ದೇವರು ರಕ್ಷಣೆ ಮಾಡ್ತಾನೆ, ದೇವರ ಚಿಂತನೆ ಇಟ್ಟುಕೊಳ್ಳಿ, ದೇವರ ಚಿಂತನೆ ಇಟ್ಟುಕೊಂಡು ಎಲ್ಲಾ ಕಾರ್ಯಗಳು ಮಾಡಿ ದಟ್ ವೋಂಟ್ ಬೈಂಡ್ ಯು ಅಗೇನ್, ತಪ್ಪುಗಳು ಆಗೋದಿಲ್ಲ ಅಂಬುದು ನಮ್ಮ ನಮ್ಮ ಲೆವೆಲ್ಲಿ ಹೇಳೋದು. ಮತ್ತು ರಾಯರು ದೊಡ್ಡ ದೊಡ್ಡವರು ಇದ್ದಾರೆ, ಅವರೆಲ್ಲ ಅವರಿಗೆ ಯಾವತ್ತೂ ಎಲ್ಲವೂ ಅವರಿಗೆ ಇದ್ದೇ ಇತ್ತು. ಸೊ ಹಾಗೆ ಇರೋವಾಗ ಅವರು ವಿಧಿ ನಿಷೇಧಗಳು ನೋಡ್ತಾನೆ ಇದ್ರು. ರಾಯರು ಒಂದು ಯತಿ ಧರ್ಮವನ್ನ ಪಾಲನೆ ಮಾಡ್ತಾನೆ ಇದ್ರು, ಮಡಿ ಮೈಲಿಗೆ ಎಲ್ಲವೂ ಅವ್ನು ನೋಡ್ತಾರೆ ಇದ್ರಲ್ಲ. ಸೊ ಈ ವಾಕ್ಯಕ್ಕೆ ಏನ್ ಅರ್ಥ ಅವಾಗ ಬರುತ್ತೆ? ಮೈಲಿಗೆ ವಿಧಿ ನಿಷೇಧಗಳು ಇಲ್ಲ ಅಂದ್ರೆ ಅದಕ್ಕೆ ಹೇಗೆ ಅನ್ವಯ ಆಗತ್ತೆ ಅಂದ್ರೆ, ಅಲ್ಲಿ ಹೇಳ್ತಾರೆ ಹೌದು ಅವ್ರಿಗೆ ರಾಯರು ಹೇಗೆ ಬೇಕಾದ್ರೆ ಮಾಡಿರ್ಬಹುದು, ಅವ್ರಿಗೆ ಆ ಚಿಂತನೆ ಇತ್ತು, ಆದ ಕಾರಣದಿಂದ ಅವ್ರಿಗೇನು ತಪ್ಪುಗಳು ಮಾಡ್ತಾ ಇದ್ರೂ ಅದು ಅವ್ರಿಗೆ ಅಂಟುಕೊಳ್ಳೋದಿಲ್ಲ ಅಂಬುದು ಸತ್ಯ. ಇದ್ರನು ಅವರು ವಿಧಿ ನಿಷೇಧಗಳನ್ನ ಫಾಲೋ ಮಾಡ್ತೂ ದ ಲೆಟರ್ ಅವರು ಫಾಲೋ ಮಾಡ್ತಾನೆ ಇದ್ರು. ವಿಧಿ ನಿಷೇಧಗಳು ಮಡಿ ಮೈಲಿಗೆ ಎಲ್ಲವೂ ಅವ್ರು ಫಾಲೋ ಮಾಡ್ತಾರೆ. ಯಾಕೆ ಅಂದ್ರೆ ನಮ್ಗೇನು ಅವ್ರಿಗೇನು ಎಲ್ಲಿ ಡಿಫ್ರೆನ್ಸ್ ಅಂದ್ರೆ, ನಾವು ಹೀಗೆ ಮಾಡ್ಬೇಕ್ರಿ ಹಾಗೆ ಮಾಡ್ಬೇಕು ವಿಧಿ ಇದೆ, ಅಯ್ಯೋ ವಿದ್ಯುತ್ ಪ್ರಕಾರ ಮಾಡ್ಲಂಗಿದ್ರೆ ತಪ್ಪಾಗತ್ತೋ ಪಾಪ ಬರುತ್ತೋ ಅಂತ ಭಯದಿಂದ ನಾವು ಮಾಡ್ತಾ ಇರೋದು. ನಮ್ಗೆ ಸಹಜವಾಗಿ ನಾವು ಮಾಡೋದಿಲ್ಲ, ಭಯದಿಂದ ಮಾಡ್ತಾ, ಇದು ಹೀಗ್ ಮಾಡಿದ ಪೂಜೆ ದೇವ್ರ ಸ್ವೀಕಾರ ಮಾಡಲ್ಲ, ಭಯದಿಂದ ನಾವು ಮಾಡ್ತಾ ಇದ್ದೇವೆ. ಅವ್ರ ಪ್ರವೃತ್ತಿ ಹೇಗೆ ಅಂದ್ರೆ ಸಹಜವಾಗಿ ಮಾಡ್ತಾ ಇರ್ತಾರ ಅವರು. ದಟ್ ಈಸ್ ಒನ್ ಡಿಫ್ರೆನ್ಸ್. ಇನ್ನೊಂದು, ಅವ್ರಿಗೆ ಅವ್ರು ಮಾಡ್ಬೇಕಾದ ಇಲ್ಲದಾದರೂ ಅವ್ರು ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅವ್ರ ಕರ್ತವ್ಯ ಏನು ಅಂದ್ರೆ, ಯದ್ಯದ್ ಆಚರತೆ ಶ್ರೇಷ್ಠ ತತ್ತದೇವ ಇತರೋ ಜನ ಅಂತ. ಎಸ್ ಪ್ರಮಾಣ ಕುರಿತೆ ಲೋಕ ತದನುವರ್ತಂತೆ ಅಂತ. ಅಂದ್ರೆ ಅವರು ಯಾಕೆ ಮಾಡ್ತಾರೆ ವಿಧಿ ನಿಷೇಧಗಳು? ಅವ್ರು ಫಾಲೋ ಮಾಡ್ಲಂಗ್ ಇದ್ರನು ಅವರನ್ನ ಅದು ಬಂಧಿಸುವುದಿಲ್ಲ. ಅಂದ್ರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಬಂದ ಅವ್ರಿಗೆ ಅದು ಬಂಧಕ ಆಗೋದಿಲ್ಲ. ಇದ್ರನು ಅವ್ರು ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಎರಡು ಕಾರಣ. ಒಂದು, ವಿಧಿ ನಿಷೇಧಗಳು ಶಾಸ್ತ್ರ ಹೇಳತ್ತೆ, ದೇವರ ಮಾತದು. ದೇವರ ಮಾತನ್ನ ಅದು ಮಾಡಿದ್ರೆ ದೇವರಿಗೆ ಪ್ರೀತಿ ಆಗತ್ತೆ. ಅದು ಅವ್ರು ಅದು ಒಂದು. ಇನ್ನೊಂದು, ಅವರು ಸಹಜವಾಗೆ ದೇವರೇ ಮಾಡಿ ಮಾಡಿಸ್ತಾನೆ ಎಂಬೋ ಚಿಂತನೆ ಇರೋವಾಗ ದೇವರು ಅವ್ರ ಮೂಲಕವಾಗ ಸರಿಯಾದ ಪಾತನ್ನೇ ಮಾಡಿ ಮಾಡಿಸ್ತಾನೆ, ಸರಿಯಾದ ರೀತಿಯಿಂದಲೇ ಮಾಡಿ ಮಾಡಿಸ್ತಾನೆ. ಅದು ಒಂದು. ಇನ್ನೊಂದು, ಇವಾಗ ರಾಯರು ಒಂದಕ್ಕೊಂದು ಮಾಡಿದ ಸ್ನಾನ ಮಾಡ್ಲಾನ್ ಪೂಜೆ ಕೂತ್ರೆ ಪೀಪಲ್ ವಿಲ್ ಬಿ ಕನ್ಫ್ಯೂಸ್. ಓ, ಸ್ನಾನ ಮಾಡ್ಲಂಗೆ ಪೂಜೆ ಮಾಡಬಹುದು, ಏನೋ ರಾಯರೇ ಮಾಡ್ತಾರಲ್ಲ ಅಂತ ಮಾಡ್ಲಕ್ಕೆ ಶುರು ಮಾಡ್ತಾರೆ. ಸೊ ದಟ್ ವಿಲ್ ಬಿ ಕ್ರಿಯೇಟಿಂಗ್ ಕನ್ಫ್ಯೂಷನ್ ಅಂಡ್ ಮಿಸ್ಲೀಡಿಂಗ್ ಪೀಪಲ್. ಸೊ ಅವ್ರು ಯಾಕೆ ಕರ್ಮವನ್ನ ಆಚರಣೆ ಮಾಡ್ತಾರೆ? ದೇವರು ಭಯಕ್ಕೆ ಇಲ್ಲ, ದೇವರು ಪ್ರೀತಿಗೆ ಒಂದು ಮಾಡ್ತಾರೆ, ಅವರು ಸಹಜ ಸ್ವಭಾವನೂ ಆಗಿದೆ. ಮೂರನೇದು, ಅವರು ಹೀಸ್ ಅ ಲೀಡರ್, ಹಿ ಹ್ಯಾಸ್ ಟು ಶೋ ದ ಮಾರ್ಗ ತೋರಿಸಬೇಕು. ಅವರು ಹೀಗೆ ಮಾಡಬೇಕು, ಅವರು ಏನು ಮಾಡ್ತಾರೋ ಅದು ಪ್ರಮಾಣ ಆಗತ್ತೆ. ಅವ್ರು ಮಾಡೋದು ಇದು ಹೀಗೆ ಮಾಡಿದ್ರೆ ಪೀಪಲ್ ವಿಲ್ ಆಲ್ಸೋ ಫಾಲೋ ಸೂಟ್. ಸೊ ಅದಕ್ಕೆ ಒಂದು ಮಾರ್ಗವನ್ನ ತೋರಿಸ್ಲಿಕ್ಕೆ ಜನಗಳನ್ನ ಆ ಯಾವುದು ಪ್ರಮಾಣ ಅಂತ ಎತ್ತಿ ತೋರಿಸಬೇಕು. ಫ್ರಮ್ ಟೈಮ್ ಟು ಟೈಮ್ ಇಟ್ ಬಿಕಮ್ಸ್ ಅಬ್ಸ್ಕ್ಯೂರ್. ಆವಾಗ ಅದನ್ನು ಮಾಡಿದ, ಓ ಅವ್ರು ಮಾಡ್ತಾ ಇದ್ದಾರಂದ್ರೆ ದಟ್ ಈಸ್ ವಾಟ್ ಪ್ಲೀಸಸ್ ಗಾಡ್ ಅಂತ ಆ ಪಾತ್ರಲಿ ಹೋಗ್ತಾರೆ. ಸೊ ಹೀಗೆ ಈ ಕಾರಣದಿಂದ ಹೇಳ್ತಾರೆ. ಬಟ್ ಅವರಿಗೆ ದೇವರ ಚಿಂತನೆ ಇದ ಕಾರಣದಿಂದ ಉಂಟೆ ಮೈಲಿಗೆ ವಿಧಿ ನಿಷೇಧ ಸ್ವಯಂವಾಗಿಲ್ಲ. ಇದು ವಾದರಾಜರ ಚರಿತ್ರದಲ್ಲಿನೂ ನಾವು ನೋಡ್ತೀವಿ. ಒಂದು 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 ಇನ್ಸಿಡೆಂಟ್ಸ್ ಅಲ್ಲಿ ಬರುತ್ತೆ. ಅವರು ಬಂದು ಸ್ನಾನ ಪಾನ ಮಾಡ್ಲಂಗೇನೆ ಆ ಒಂದು ದೇವರ ನೈವೇದ್ಯವನ್ನ ಎಲ್ಲ ತಿಂದ್ಬಿಟ್ರು ಅಂತ. ಸೊ ಅದೇ ಕಂಪ್ಲೇಂಟ್ ಬರುತ್ತೆ. ಆಮೇಲೆ ಅದೇನು ನಾನು ಅನುಸಂಧಾನ ಒಂದೊಂದು ತಿಂದಿದ್ದೆಲ್ಲ ತೆಗೆದು ಫ್ರೆಶ್ ಆಗಿ ಆ ಒಂದು ಒಂದು ಎಲೆಯಲ್ಲಿ ಇಡ್ತಾರಂತ ಅದು ಬಂದಿದೆ. ಸೊ ದೇವರ ಅನುಸಂಧಾನ ದೇವರು ಮಾಡಿ ಮಾಡಿಸ್ತಾನ ಈ ರೂಪಗಳು ಎಂದೆಂದು ಅವ್ರಿಗೆ ಇರುತ್ತೆ. ಸೊ ಆದ ಕಾರಣದಿಂದ ಹಿ ವಾಸ್ ಏಬಲ್ ಟು ಡೂ ಇಟ್, ಯು ಅಂಡ್ ಮೀ ಕೆನಾಟ್ ಡೂ ಇಟ್. ಸೊ ಅದಕ್ಕೆ ಹೇಳ್ತಾರೆ. ಸೊ ನಮಗೆ ಏನು ಇದು ಟೇಕ್ ಹೋಮ್ ಮೆಸೇಜ್ ಏನು ಅಂದ್ರೆ, ಈ ತರ ಮಾಡುವಂತ ನಮ್ಗೆ ಕಂಟಿನ್ಯೂಸ್ ಇದು ಬರಲ್ಲ. ಅಟ್ ಲೀಸ್ಟ್ ನಾವು ಜಪ ಮುಂತಾದ ಮಾಡುವಾಗ ಒಂದು ನಿಮಿಷ ಕಣ್ಣು ಮುಚ್ಚಿಕೊಂಡು ಈ ಐದು ರೂಪಗಳನ್ನ ಇಲ್ಲಿ ಹೀಗೆ ಒಂದು ರೂಪಗಳು ಅಂದ್ರೆ ಬರೀ ಹೆಸರು ಫಸ್ಟ್ ಶುರು ಮಾಡುವಾಗ ಹೆಸರು ಮಾತ್ರ ಹೇಳ್ದಾಯ್ತು. ಆಮೇಲೆ ಚೂರು ಚೂರು ಈ ಗುಣಗಳು ಗುಣ ಅನುಸಂಧಾನ ಇದನ್ನ ನಾವು ಇಟ್ಟುಕೊಂಡ್ರೆ ನಮಗೇನು ಅಪ್ಪಿ ತಪ್ಪಿ ಏನೋ ಒಂದು ಮೈಲಿಗೆ ಏನೋ ಒಂದು ನಿಷೇಧ ಏನಾದ್ರು ತಿಂದ್ಬಿಟ್ಟು ಏನೋ ಆದ್ರೂ ಆ ಒಂದು ಕ್ಷಮೆ ಭಗವಂತ ಮಾಡ್ಬಿಡ್ತಾನೆ. ಈ ಚಿಂತನೆ ಇಟ್ಟುಕೊಂಡು ಮಾಡಿ, ಈ ಚಿಂತನೆ ತಗೊಳ್ಳಿ. ನೀವು ಒಂದು ಮಾಡೋವಾಗ ಇಲ್ಲಾಂಗಿದ್ದನ್ನು ನೆಕ್ಸ್ಟ್ ಡೇ ಏನಾದ್ರು ಈ ಚಿಂತನೆ ಮಾಡಿ, ಯು ಕ್ಯಾನ್ ಮಿನಿಮೈಸ್. ಅದರಿಂದ ನಮ್ಗೆ ಬುದ್ಧಿಯು ಈ ನಾರಾಯಣ ಅವನೇ ತಾನು ಬುದ್ಧಿ ಕೊಡೋದು. ಆ ಬುದ್ಧಿಯನ್ನು ಅವನು ಕೊಡೋದಿಲ್ಲ. ಆ ಒಂದು ವಿಶ್ವಾಸ ಆ ತರ ವಿಧಿ ನಿಷೇಧಗಳನ್ನು ನಾವು ಮೀರೋದಿಲ್ಲ. ಮಡಿಯಿಂದಲೇ ಎಲ್ಲ ಮಾಡ್ತೀವಿ. ಸೊ ಇದು ಆಗತ್ತೆ ಬಿಕಾಸ್ ಅವನೇ ಪ್ರಚೋದನೆ ಮಾಡ್ತಾನೆ. ಸೊ ಈ ಒಂದು ರೂಪ ಚಿಂತನೆ ತುಂಬಾ ಅವಶ್ಯ ಆಗತ್ತೆ. ಅದಕ್ಕೆ ದಾಸರಿ ಹೇಳಿದ್ದಾರೆ, ಇದು ಚಿಂತನೆ ಮಾಡಿ. ಈ ಐದು ರೂಪ ಅಂದ್ರೆ ಐದು ಅಗ್ನಿಗೇನು ಕರೆಸ್ಪಾಂಡ್ ಆಗುತ್ತೆ. ನೀವು 30 ರೂಪ ಅದು ಇಟ್ಟುಕೊಳ್ಳಕ್ಕೆ ಸಾಧ್ಯ ಇಲ್ಲದಿದ್ದರೂ ಇದನ್ನ ಚಿಂತನೆ ಮಾಡಿದ್ರು, ಈ ಐದನ್ನ ನಮ್ಮ ದೇಹದಲ್ಲಿ ಚಿಂತನೆ ಮಾಡಿ ಬದಲಿ. ಕೃಷ್ಣಾರ್ಪಣಮಸ್ತು.